यदि तव भक्तानां अस्माकं निर्हरे हरे सदा सुकार्यं कार्यज्ञ प्रलयर्कायित प्रभा हरिकथामृतसार गुरुगळ करुणदिन्दापणिके केळुवे परम भगवद् भक्तरिदनादरदि केळुवुदु आदरदि केळुवुदु. ಇಲ್ಲಿ ನಾವು ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ನಾಲ್ಕನೇ ಪದ್ಯ ನೋಡ್ತಾ ಬಂದಿದ್ದೀವಿ. ನಾಲ್ಕನೇ ಪದ್ಯದಲ್ಲಿ ದೈಹಿಕ ದೈಹಿಕ ಕಾಲಿಕ ತ್ರಯ ಗಹನ ಕರ್ಮಗಳು ಉಂಟು ಅಂತ ನೋಡ್ತಾ ಬಂದಿದ್ವಿ. ಇದಕ್ಕೆ ಇನ್ನೊಂದು ಲೇಯರ್ ಆಫ್ ಮೀನಿಂಗ್ ಸಂಕಷ್ಣ ಒಡೆಯರು ಕೊಡ್ತಾರೆ. ಅಂದ್ರೆ ದೈಹಿಕ ಅಂತ ನಾವು ಹಾಕಿದ್ದಕ್ಕೆ ದೈಹಿಕದ ದೇಹಕ್ಕೆ ಸಂಬಂಧಪಟ್ಟದು ಅಂತ ನಾವು ಹಾಕೊಂಡಿದ್ದೀವಿ. ದೇಹಕ್ಕೆ ಸಂಬಂಧಪಟ್ಟದು ಅಂದ್ರೆ ಏನು? ಯಾವ ದೇಹಕ್ಕೆ? ದೇಹ ಅಂದ್ರೆ ಈ ದೇಹ ಅಂತಾನೆ ತಕೊಂಡಿದ್ದೀವಿ. ಅವ್ರು ಏನ್ ಹೇಳ್ತಾರೆ, ಈ ದೇಹ ಅಂತ ನಾವು ತಕೊಂಡ್ರೆ ಇದು ಒಂದು ಇಟ್ ಬಿಕಮ್ಸ್ ವೆರಿ ಲಿಮಿಟೆಡ್ ಆಗ್ಬಿಡತ್ತೆ. ಸೊ ಆದ ಕಾರಣದಿಂದ ದೈಹಿಕ ಅಂತ ಬಂದದ್ದು, ದೇಹ ಅಂತ ಬಂದದ್ದು ಮೂಲಕ್ಕೆ ಹೋಗಿ ಅಂತಾರೆ. ಯಾಕೆ ಅಂದ್ರೆ ಈ ದೇಹದಿಂದ, ಈ ಸ್ಥೂಲ ದೇಹದಿಂದ ನಾನು ಇವಾಗ ಕರ್ಮ ಮಾಡ್ತಾ ಇದ್ದೀನಿ, ಇಷ್ಟೇ ತಿಳ್ಕೊಂಡ್ರೆ ಇಟ್ ಡಸಂಟ್ ಬಿಕಮ್ ಕಂಪ್ಲೀಟ್. ಈ ದೇಹ ಬರ್ಲಕ್ಕೆ ಕಾರಣ, ಅದಕ್ಕೆ ಕಾರಣ, ಹೀಗೆ ಹೋಗ್ತಾ ಇದ್ರೆ ನೀವು ಕೊನೆಯಲ್ಲಿ ದ ಬೇಸ್ ಎಲ್ಲಿ ಬರುತ್ತೆ ನಿಮ್ಗೆ? ಬೇಸಿಸ್ ಸ್ವರೂಪ ದೇಹಕ್ಕೆ ಹೋಗುತ್ತೆ. ಸ್ವರೂಪ ದೇಹದಲ್ಲಿ ಇರುವಂತ ಅಸೃಜ್ಯ ಸ್ಥಿತಿಗೆ ನೀವು ಹೋಗ್ಬಿದ್ರೆ, ಹಾಗೆ ತಾನೇ ಸೃಷ್ಟಿ ಬಂದದ್ದು, ಅಲ್ಲಿ ತನಕ ಹೋಗಿ ಅಂತಾರೆ. ಬಿಕಾಸ್ ಇದು ಯಾವತ್ತು ಇದನ್ನೇ ಷೋಡಶಿಕಾರರು ಅವರೆಲ್ಲ ಹೇಳೋದು, ಒಂದು ಶಾಟ್, ಒಂದು ಆಪರ್ಚುನಿಟಿ ದೇವರು ಕೊಟ್ರೆ, ಒಂದು ನಿಮಿಷ ಕ್ಷಣ ಕೊಟ್ರೆ ಮೇಕ್ ದ ಮೋಸ್ಟ್ ಯೂಸ್ ಆಫ್ ಇಟ್. ಹೇಗೆ ಅಂದ್ರೆ, ಹಿಂದೆ ಅಂದ್ರೆ ಹಿಂದಿನ ದಿವಸ ಅಂತ ಅರ್ಥ ಅಲ್ಲ, ಹಿಂದಿನ ಜನ್ಮ ಅಂತ ಅರ್ಥ ಅಲ್ಲ, ಹಿಂದೆ ಅಂದ್ರೆ ಎವ್ರಿಥಿಂಗ್ ಪಾಸ್, ಯಾವಾಗ ಅಸೃಜ್ಯ ಸ್ಥಿತಿ ಅಂದ್ರೆ ಅಲ್ಲಿ ತನಕನು ಹೋಗಿ, ಮುಂದೆ ಅಂದ್ರೆ ತಿಲ್ ಮೋಕ್ಷ ತನಕ ಎಲ್ಲಕ್ಕೇನು ಹೋಗಿ. ಸೊ ಯು ಕ್ಯಾನ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಅದಕ್ಕೆ ಅಂತ. ಅದಕ್ಕೆ ಇಲ್ಲಿ ಅದಕ್ಕೆ ಬೀಜ ಹಾಕ್ತಾ ಇದ್ದಾರೆ ಸಂಕಷ್ಣ ಒಡೆಯರು. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ದೈಹಿಕ ಅಂದ್ರೆ ಆ ಸ್ವರೂಪದ ದೈಹಿಕ ಕರ್ಮಗಳು ಉಂಟು, ಮೂರು ಕರ್ಮಗಳು ಉಂಟು ಅಂದ್ರೆ ದೈಹಿಕ ಕರ್ಮ ಅಂತ ಕೊಂಡಾಗ ಈ ಸ್ವರೂಪಕ್ಕೆ, ಸ್ವರೂಪದಿಂದ ಬಂದಿದೆ ಅಂದ್ರೆ ಇವಾಗ ನಾನ್ ಮಾಡುವಂತ ಈ ದೇಹದಿಂದ ಮಾಡುವಂತ ಕರ್ಮ ಮಾತ್ರ ಅಲ್ಲ, ನನ್ಗೆ ಹಿಂದೆ ಪೂರ ಹೋಗ್ಬೇಕು. ಅದಕ್ಕೆ ಮೂಲಕ್ಕೆ ಹೋದಾಗ ಅಸೂಜ್ಯ ಸ್ಥಿತಿ ಎಂದ ಕರ್ಮ, ಅದೇ ಹೇಳ್ತಾ ಸೂಜ್ಯ ಸ್ಥಿತಿಯಿಂದ ಸ್ವರೂಪಕ್ಕೆ ತಕ್ಕಂತೆ, ಸ್ವರೂಪ ಹೇಗಿದೆಯೋ, ಸ್ವರೂಪದಲ್ಲಿ ಇರುವಂತಹ ಕಾಂಬಿನೇಷನ್ಗೆ ತಕ್ಕಂತೆ, ಅಲ್ಲಿ ಕಂಟಿನ್ಯೂಸ್ ಆಗಿರುವಂತದಕ್ಕೆ ತಕ್ಕಂತೆ, ಇಟ್ ಈಸ್ ಇನ್ ಅ ಪ್ರಾಕೃತಿಕ್ ಮ್ಯಾನರ್ ಇಟ್ ಈಸ್ ರಿಫ್ಲೆಕ್ಟೆಡ್ ಅಂಡ್ ಕಲೆಕ್ಟೆಡ್ ಇನ್ ದ ಲಿಂಗ ದೇಹ ಅಂತ ಹೇಳ್ತಾರೆ. ಇನ್ ಅ ಪ್ರಾಕೃತಿಕ್ ಫಾರ್ಮ್, ಅದು ಅಪ್ರಾಕೃತವಾದ ಇರುವಂತಹ ಸ್ವರೂಪಕ್ಕೆ ಅನುಗುಣವಾಗಿ ಅಲ್ಲೇ ಕರ್ಮವೂ ಇದೆ. ಕರ್ಮ ಮಾಡೋದು ಜೀವನೇ, ಜೀವನದಲ್ಲಿ ಇರುವಂತ ಧರ್ಮ ಅದು. ಸೊ ಅದಕ್ಕೆ ಪ್ರಾಕೃತ ವರ್ಷನ್, ಅದು ಅಪ್ರಾಕೃತ ಆದ ಪ್ರಾಕೃತ ವರ್ಷನ್ ಆಗಿ ಲಿಂಗ ದೇಹದಲ್ಲಿ ಕೀಪ್ಸ್ ಅಕ್ಯೂಮುಲೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿಂದ ಅದು ಒಂದು ಲೆವೆಲ್ ರೀಚ್ ಆದಾಗ, ಒಂದು ಪಕ್ವತೆ ರೀಚ್ ಆದಾಗ ಈ ಗೆಟ್ ದ ಸ್ಥೂಲ ದೇಹ ಸೃಷ್ಟಿಗೆ ಬರ್ತಿ. ಸೊ ಅದಕ್ಕೆ ದೈಹಿಕ ಕರ್ಮ ಅಂದ್ರೆ ಸ್ವರೂಪ ದೇಹದಲ್ಲಿ ಮೂಲವಾಗಿ ಇರುತ್ತೆ. ಅದು ನಮ್ಗೆ ಯಾವ ತರ ನಮ್ಮ ಫೀಲಿಂಗ್ಸ್ ಅದೆಲ್ಲ ಹಾಗಿರುತ್ತೋ ಅದಕ್ಕೆ ಅನುಗುಣವಾಗಿಯೇ ಇರುತ್ತೆ, ಅದಕ್ಕೆ ಅನುಗುಣವಾಗಿಯೇ ನಮ್ಗೆ ಫಸ್ಟ್ ಬರ್ತು ಬರುತ್ತೆ. ಸೊ ಆದ ಕಾರಣದಿಂದ ಅಲ್ಲಿಂದ ತಕೊಳ್ಳಿ. ಸೊ ದೈಹಿಕ ಕರ್ಮ, ಸ್ವರೂಪ ದೇಹವನ್ನು ಅನುಸಾರ ಮಾಡಿ ಕರ್ಮ ಇದೆ, ಅದನ್ನು ತಕೊಳ್ಳಿ ನೀವು ಪಾಸ್ಟ್, ಪೂರ ಪಾಸ್ಟ್ ತೊಡ್. ಆಮೇಲೆ ದೈಹಿಕ ಅಂತ ದೇಹಕ್ಕೆ ಸಂಬಂಧವಾದ, ದೇಹಕ್ಕೆ ಸಂಬಂಧವಾದ ಅಂದ್ರೆ ಯಾವ ದೇಶ ಇಲ್ಲಿ ಅಂದ್ರೆ ಹೇಳ್ತಾರೆ, ಹೀಗೆ ಯಾವಾಗ ಶುರು ಆಯ್ತು, ಯಾವ ದೇಶದಲ್ಲಿ ಇದೆಲ್ಲ ಶುರು ಆಯ್ತು ನಮ್ಗೆ? ಇವಾಗ ಇಂಡಿಯಾ ಅಮೆರಿಕಾ ಹಾಗಲ್ಲ, ಎಲ್ಲಿ ಶುರು ಆಯ್ತು? ದೇಶ ಬಂದು ಆ ಒಂದು ಅಸೃಜ್ಯ ಎಂಬೋ ಸ್ಥಿತಿ ಇತ್ತಲ್ಲ, ಆ ದೇಶ ಅಸೃಜ್ಯ ಅವಸ್ಥೆಯಲ್ಲಿ ನಾವು ಎಲ್ಲಿ ಯಾವ ಕಡೆ ಎಲ್ಲಿ ಬಿದ್ದಿದ್ದೀವೋ ಆ ಅಸೃಜ್ಯ ಆ ದೇಶದಲ್ಲಿ, ಅಂದ್ರೆ ಫಸ್ಟ್ ಆ ಲಿಂಗ ದೇಹದಲ್ಲಿ ಸೇರಿತ್ತು ಅಂತ ಹೇಳ್ತಾ ಇದ್ದಿಲ್ಲ, ಸ್ವರೂಪ ದೇಹ ಅಂತ ತಕೊಂಡಿವಿ. ದೇಹಕ್ಕೆ ಸಂಬಂಧ ಅಂದ್ರೆ ಅಸೃಜ್ಯ ಅಂಬೋ ದೇಶದಲ್ಲಿ ನಾವು ಇದ್ದಾವ, ಸೃಜ್ಯ ದೇಶ ಈ ಬ್ರಹ್ಮಾಂಡ ಬಿಡಿ, ಅದಕ್ಕೆ ಅಲ್ಲಿ ಅದಕ್ಕೇನೋ ಹಿಂದೆ ಇರುವಂತ ಅಸೃಜ್ಯ ದೇಶದಲ್ಲಿ ಅಲ್ಲಿ ಆದ ಅಲ್ಲಿ ಆ ಲಿಂಗ ದೇಹದ ಸಂಬಂಧದಿಂದ, ಲಿಂಗ ದೇಹ ಇದಲ್ಲ ಆ ಅಸೃಜ್ಯ ದೇಶ ಇತ್ತು, ಅಲ್ಲಿ ಮನಸ್ಸಲ್ಲಿ ಅದು ಆ ಸ್ವರೂಪದಲ್ಲಿ ಆದದೆಲ್ಲ ಸೇರ್ತಾ ಬಂತು. ಸೇರ್ತಾ ಬಂದಾಗ ಒಂದಾನೊಂದು ಕಾಲದಲ್ಲಿ ಆ ಲಿಂಗ ದೇಹಕ್ಕೇನು ಆ ಸ್ವರೂಪಕ್ಕೇನು ಸಂಬಂಧ ಮಾಡಿಸಿದ. ಸೊ ಆ ಒಂದು ಅಸೃಜ್ಯ ಅದೇ ಜಸ್ಟ್ ಬಿಗಿನಿಂಗ್. ಆವಾಗ ಆ ದೈಶಿಕ ಕರ್ಮ. ಆಮೇಲೆ ಕಾಲಿಕ ಕರ್ಮ ಅಂದ್ರೆ ಏನು? ಕಾಲಿಕ ಅಂದ್ರೆ ಏನು ಅಂದ್ರೆ ಅದಕ್ಕೆ ಒಂದಾನ ಹೀಗೆ ಆಗ್ತಾ ಇರುವಾಗ ದೇರ್ ಇಸ್ ಅ ಟೈಮ್ ಪಕ್ವ ಆಗತ್ತೆ. ಯಾವುದು ಟೈಮ್ ಇಸ್ ಅ ಫ್ಯಾಕ್ಟರ್. ನಾವು ಒಳ್ಳೆ ಜೀವ ಎಲ್ಲ ಆದ್ರು ಆ ಟೈಮ್ ಆಯಾ ಟೈಮ್ ಅದು ಮೆಚೂರ್ ಆಗ್ತಾ ಬರಬೇಕು. ಸೊ ಆ ಟೈಮ್ ಕಾಲ ಏನಿದು ಸೃಷ್ಟಿ ಕಾಲ ಇಟ್ಕೊಂಡು ಸೃಷ್ಟಿ ಕಾಲದಲ್ಲಿ ನಮ್ಗೆ ಈ ಸಂಬಂಧ ಅದು ಭೋಜನದ ಸಂಧಿಯಲ್ಲಿ ಬಂತಲ್ಲ, ದೇವರ ಬೆವರು ಅಂತ ಸ್ವೇದ ಅಂತ ಅಲ್ಲಿಂದ ಬಂತು ಅಂತ. ಸೊ ಆ ಒಂದು ಸೃಷ್ಟಿಕಾಲ ಸೃಷ್ಟಿಕಾಲದಲ್ಲಿ ದೇವರು ಏನ್ ಮಾಡಿದ್ದಾನೆ ಎಲ್ಲವೂ ಆ ಒಂದು ಕಾಲ ಆ ಕಾಲದಲ್ಲಿ ಆಯ್ತು. ಆ ಕಾಲದಲ್ಲಿ ಸೃಷ್ಟಿಕಾಲದಲ್ಲಿ ಅನಿರುದ್ಧ ದೇಹವನ್ನ ಪ್ರಾಪ್ತಿ ಅಂತ ಆ ಕಾಲದಲ್ಲಿ ಆಯ್ತು. ಅನಿರುದ್ಧ ದೇಹ ಪ್ರಾಪ್ತಿ ಅದು ಒಂದು ಕಾಲ. ಆಮೇಲೆ ಅಲ್ಲಿಂದ ಕೆಲವು ಕಾಲಗಳಾದ ಮೇಲೆ ಸ್ಥೂಲ ಸಂಬಂಧ ಇದು ಒಂದೊಂದು ಕಾಲದಲ್ಲಿ ಒಂದೊಂದು ಏನೋ ಏನು ಎಷ್ಟೆಷ್ಟು ಯೋನಿಗಳು ಬಂತೋ ನಮ್ಗೆ ಗೊತ್ತಿಲ್ಲ. ಒಂದೊಂದು ಒಂದೊಂದು ಆದ್ಮೇಲೆ ಕೊನೆಯಲ್ಲಿ ಈ ಒಂದು ಸ್ಥೂಲ ದೇಹ ಸಂಬಂಧ ಅಂಬೋ ಕಾಲ. ಸೊ ಹೀಗೆ ಆ ಕಾಲ. ಸೊ ಬೇಸಿಕಲಿ ಮೂರಾಯಿತು. ಸೊ ಈ ಮೂರನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಮೂರು ಏನು ಬಂತು? ತ್ರಯ ಅಂತ ಇಲ್ಲಿ ಹೇಳಿದ್ದಾರೆ. ದೈಹಿಕ ಆಯ್ತು ನಮ್ಗೆ, ದೈಹಿಕ ಆಯ್ತು, ದೇಶಿಕ ಒಂದು ಆಯ್ತು, ಕಾಲ ಆಯ್ತು. ತ್ರಯ ಏನು ಅಂದ್ರೆ ಈ ಮೂರು ತ್ರಯ. ಅಫ್ಕೋರ್ಸ್ ಈ ಮೂರು ತ್ರಯನೇ ಇದ್ರು ಅಲ್ಲಿ ತ್ರಯ ಅಂಬೋದು ಆ ಲಿಂಗ ಅನಿರುದ್ಧ ಸ್ಥೂಲ ದೇಹ ಅಂಬೋ ಈ ಸಂಬಂಧ ತ್ರಯ. ಲಿಂಗ ಸ್ವರೂಪ ದೇಹ ಜೊತೆಯಲ್ಲಿ ಲಿಂಗ ದೇಹ, ಲಿಂಗ ದೇಹಕ್ಕೆ ಲಿಂಗ ದೇಹ ಒಂದು ಬಂತು, ಸ್ವರೂಪ ದೇಹ ಯಾವ್ದು ಇದೆ, ಲಿಂಗ ದೇಹ ಅಂಬೋ ಸಂಬಂಧ ಆಯ್ತು. ಆಮೇಲೆ ಅದಕ್ಕೆ ಅನಿರುದ್ಧ ದೇಹ ಅಂಬೋ ಒಂದು ಬಂತು. ಆಮೇಲೆ ಸ್ಥೂಲ ಈ ಸ್ಥೂಲ ದೇಹ ಅಂತ ಒಂದು ಬಂತು. ಸೊ ಈ ಮೂರು ಮೂರು ತ್ರಯಗಳು, ಸೊ ಈ ಮೂರಿನಿಂದ ಬಂದದ್ದು. ಸೊ ಈವಾಗ ಅರ್ಥ ಆಗತ್ತೆ ನೋಡಿ, ಈವಾಗ ಗಹನ ಕರ್ಮಗಳು ಉಂಟು ಅಂತ ಹೇಳ್ತಾರೆ. ಗಹನ ಕರ್ಮ. ಸೊ ನೌ ಯು ಕ್ಯಾನ್ ನೋ ವೈ ಕರ್ಮ ಇಸ್ ಗಹನ, ಬಿಕಾಸ್ ಅಸೃಜ್ಯ ಸ್ಥಿತಿಯಿಂದ ಬಂದಿದೆ. ಅಸೃಜ್ಯ ಸ್ಥಿತಿಯಿಂದ ಬರಬೇಕಂದ್ರೆ ಆ ಸ್ವರೂಪ ಇದರಿಂದ ಎಷ್ಟು ಥಾಟ್ ಪ್ರಾಸೆಸ್, ಎಷ್ಟು ಇದು, ಎಷ್ಟು ದೀರ್ಘ ಕಾಲ ಅಂಡ್ ಇನ್ ಈಚ್ ದೇಹ. ಸೊ ಈ ಕರ್ಮ ಅಂಬೋದು ದ ಮೇರು ಅಷ್ಟು ಕರ್ಮ ಇದೆ ಅಂತ ಹೇಳ್ತೀವಿ ನಾವು ಮಾಡಿ. ಮೇರು ಇಸ್ ನಥಿಂಗ್ ಕಂಪೇರ್ಡ್ ಟು ವಾಟ್ ದ ಪೈಲ್ಸ್ ವಿ ಹ್ಯಾವ್. ಅಷ್ಟು ಕರ್ಮ ಉಂಟು, ಗಹನ ಕರ್ಮ ಉಂಟು ಅಂತ ಹೇಳ್ತಾರೆ. ಸೊ ಇಲ್ಲಿ ಗಹನ ಅಂತ ಹೇಳುವ ಮೂಲಕವಾಗ ಏನ್ ಹೇಳ್ತಾರೆ ಅಂದ್ರೆ, ಗಹನ ಅಂತ ಇಲ್ಲಿ ಬಳಸಿದ ಶಬ್ದಕ್ಕೆ ಎರಡು ಮೂರು ಅರ್ಥ ಹೇಳ್ತಾರೆ. ಒಂದು, ಗಹನ ಅಂಬೋದು ದೇವರ ಹೆಸರಾಯ್ತಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಪದ ಆಗತ್ತೆ ಗಹನ. ಗಹನ ಕರ್ಮ, ಕರ್ಮ ಅಂದ್ರೆ ಅದೊಂದು ಜಡ ಇದೆ ಏನೋ, ಜಡ ಜಡ ಕರ್ಮ ನಮ್ಗೆ, ಜಡ ಜಡ ಕರ್ಮ ಅಲ್ಲ ಕೂತು 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 ಇದೆ ಅಂತ ತಿಳ್ಕೊಳ್ಳಿ. ಆ ಒಂದೊಂದಲ್ಲಿನು ಭಗವಂತನೇ. ಅದು ಜಡ ಕರ್ಮ ನಮ್ಮನ್ನ ಏನ್ ಕಟ್ಟಿ ಹಾಕ್ಲಕ್ ಆಗತ್ತಾ? ಏನೂ ಹಾಕಕ್ಕಾಗಲ್ಲ. ಕರ್ಮ ರೂಪದಿಂದ ಭಗವಂತನೇ ನಿಂತಿದ್ದಾನೆ, ಅವನನ್ನ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ ಅವನಿದ್ದಾನೆ ಅಂತ ಒಂದು. ಇನ್ನೊಂದು, ಗಹನ ಅಂತ ಹೇಳುವ ಮೂಲಕವಾಗ ಅದು ಇಟ್ ಇಸ್ ನಾಟ್ ಪಾಸಿಬಲ್ ಟು ಕಾಂಪ್ರಿಹೆಂಡ್. ಕಾಂಪ್ರಿಹೆಂಡ್ ಮಾಡ್ಲಿಕ್ಕೆನು ಮಾಡ್ಲಿಕ್ಕೆನು ಸಾಧ್ಯ ಇಲ್ಲ ಅಂತ ಹೇಳೋದನ್ನು ಗಹನ ಅಂಬೋ ಶಬ್ದದಿಂದ ಹೇಳ್ತಾರೆ. ಗಹನ ಅಂಬೋದಕ್ಕೆ ಗಹನ ಅಂಬೋ ಶಬ್ದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದು ಪದ ಆಗತ್ತೆ, ಒಂದು ಹೆಸರು ಆಗತ್ತೆ. ಸೊ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಹೆಸರು ಅಂದ್ರೆ ಎಲ್ಲಿ ಬರುತ್ತೆ? ಅದು ನಮ್ಮ ನಾಡಿಯಲ್ಲಿ ಇರುವಂತ, ನಮ್ಮ ಒಳಗೆ ಇರುವಂತ ಭಗವಂತನ ರೂಪ ಅಂತ ಆಗತ್ತೆ. ಅಂದ್ರೆ ಅದಕ್ಕೆ ಏನ್ ಯಾವ ರೂಪದಿಂದ ಅಲ್ಲಿ ಭಗವಂತ ಅನಾದಿ ಕಾಲದಿಂದ ಇದ್ದಾನೆ. ಸೊ ಅವನು ಹೇಗಿದ್ದಾನೆ ಅಂದ್ರೆ ಗಹನ ಅಂದ್ರೆ ದುರ್ಜ್ಞೇಯತ್ವ ಅಂದ್ರೆ ಪೂರ್ತಿಯಾಗಿ ತಿಳ್ಕೊಳ್ಳಕ್ಕೆ ಅವನು ನಮ್ಮ ಒಳಗೇನೆ ಇದ್ದಾನೆ. ಇಷ್ಟು ಕಾಲ ಏನು ಅಸೃಜ್ಯ ಕಾಲದಿಂದ ನಾವು ಎಷ್ಟು ಯೋನಿ ತಾಳಿದ್ನು, ಅಸೃಜ್ಯನೋ ಸೃಜ್ಯನೋ ಎಷ್ಟು ಇದ್ರು ಅಲ್ಲಿಂದಲೇ ಇದ್ದಾನೆ. ಗಹನ ಅಂಬೋ ಹೆಸರಿನಿಂದ ಈ ಒಂದು ನಮ್ಮ ಜೀವನದಲ್ಲಿ ಅವನು ಆ ಕಾಲ ಅನಾದಿ ಕಾಲದಿಂದ ಬರ್ತಾನೇ ಇದ್ದಾನೆ. ಒಂದೊಂದು ಕ್ಷಣಕ್ಕೇನೋ ಒಂದೊಂದು ಕಾರ್ಯ ಆಗ್ತಾನೆ ಇರತ್ತೆ. ಅಸೃಜ್ಯ ಸ್ಥಿತಿಯಲ್ಲಿ ಮೇಂಟೆನೆನ್ಸ್ ಅದು ಆಗತ್ತೆ, ಆ ಮನಸ್ಸಲ್ಲಿ ಆಗುವಂತ ಆ ಒಂದು ಚೇಂಜ್ ಅದು ಅದನ್ನ ಅದನ್ನ ಕಲೆಕ್ಷನ್ ಆರ್ ವಾಟ್ ಎವರ್ ಯು ಕಾಲ್ ಇಟ್, ಎಕ್ಸಾಕ್ಟ್ ವರ್ಡ್ ಹೇಳಕ್ಕೆ ಕಷ್ಟ ಅದು. ಅಲ್ಲಿ ಅಲ್ಲಿನೂ ಜೀವತ್ವ ಅಂಬೋದು ಯಾವತ್ತು ಇರೋದು, ಜೀವತ್ವ ಮಲ್ಕೊಂಡಿರೋದು ಅಂತ ನಾವು ಸುಮ್ನೆ ಮಲ್ಕೊಂಡಿರೋದು ಅಂದ್ರೆ ಆಕ್ಷನ್ ಇಲ್ಲ ಅಂತ ಅರ್ಥ ಹೊತ್ತು. ಜೀವ ಹಾಗೆ ತುಪ್ಪು ಅಂತ ಮಲ್ಕೊಳ್ಳೋದು ಹಾಗೆ ಇಲ್ಲ, ಜೀವತ್ವ ಅದಕ್ಕೆ ಇದೆ, ಹೊರಗೆ ಅದು ಬರ್ಲಕ್ಕೆ ಸಾಧ್ಯ ಇರೋದಿಲ್ಲ ಅದಷ್ಟೇ. ಸೊ ಆವಾಗಿಂದ ಇರುತ್ತೆ. ಸೊ ಅಂತ ಒಂದು ಭಗವಂತ ಈಸ್ ದುರ್ಜ್ಞೇಯ ಅಂದ್ರೆ ಪೂರ್ತಿಯಾಗ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಇನ್ನೊಂದು ಗಹನ ಅಂದ್ರೆ ಕಲಿಲಂ ಅಂತ, ಕಲಿಲಂ ಗಹನಂ ಅಂತ ಹೇಳ್ತಾರೆ. ಅಂದ್ರೆ ಅವನು ಹೇಗಿದ್ದಾನಂದ್ರೆ ಜ್ಞಾನ ರೂಪವ, ಕಲಿಲಂ ಅಂದ್ರೆ ಕಲ ಜ್ಞಾನೆ ಅಂತ, ಜ್ಞಾನ ರೂಪವಾಗಿವೇ ಇದ್ದಾನೆ. ಅವನನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬಟ್ ಅವನು ಜ್ಞಾನ ರೂಪವಾಗ ಇದ್ದಾನೆ, ಜ್ಞಾನ ರೂಪವಾಗಿ ಇದ್ದಾನೆ. ಅವನನ್ನ ನಾವು ತಿಳ್ಕೋಬೇಕು, ಅದೇನು ಸಾಧ್ಯವ? ಅವನನ್ನ ಪೂರ್ತಿಯಾಗಿ ತಿಳ್ಕೊಳ್ಳಕ್ಕೆ ಆಗಲ್ಲ ಅಂತ ಹೇಳ್ತೀರಾ. ತಿಳ್ಕೋಬೇಕು ಅಂದ್ರೆ ಏನು ಅಂದ್ರೆ ಅವನ ಪೂರ್ತಿಯಾಗಿ ತಿಳಿಲಕ್ಕೆ ಸಾಧ್ಯ ಇಲ್ಲದರೂ ಅವನ ಅನುಗ್ರಹದಿಂದ ಅವನನ್ನ ತಿಳ್ಕೊಳ್ಳಕ್ಕೆ ನೋಡ್ಲಕ್ಕೆ ಸಾಧ್ಯ ಆಗತ್ತೆ. ಅವನು ತಿಳಿಲಕ್ಕೆ ನೋಡ್ಲಕ್ಕೆ ಪ್ರವೇಶ ಮಾಡ್ಲಕ್ಕೆ ಅಂದ್ರೆ ಅವನನ್ನ ತಿಳಿಯಬೇಕು, ಅವನನ್ನ ನೋಡಬೇಕು, ಅವನಲ್ಲಿ ವಿಶೇಷವಾಗಿ ಪ್ರವೇಶ ಅಂದ್ರೆ ಮೋಕ್ಷ ಅಂತ ಪ್ರವೇಶ ಮಾಡ್ಲಕ್ಕೇನು ಸಾಧ್ಯ ಇಲ್ಲ. ಗಹನ ಅಂದ್ರೆ ಅವನ ಅನುಗ್ರಹದಿಂದ ಅವನನ್ನ ಯಥಾಯೋಗ್ಯವಾಗಿ ತಿಳ್ಕೊಳ್ಳಕ್ಕೆ, ಯಥಾಯೋಗ್ಯವಾಗಿ ನೋಡ್ಲಕ್ಕೆ, ಯಥಾಯೋಗ್ಯವಾಗಿ ಅವನನ್ನ ಹೊಂದಲಕ್ಕೆ ಸಾಧ್ಯ ಉಂಟು. ಸೊ ಆದ ಕಾರಣದಿಂದಲೇ ಅವನು ಗಹನ ಜ್ಞಾನರೂಪನಾಗ ನಮ್ಮೊಳಗೆ ಇದ್ದಾನೆ ಅಂತ ಒಂದು. ಆಮೇಲೆ ಗಹನ ಅಂತ ಹೇಳುವಾಗ ಇನ್ನೊಂದು ಅರ್ಥ ಏನ್ ಹೇಳ್ತಾನೆ ಅಂದ್ರೆ ಗಹನ ಅಂದ್ರೆ ಶಾಸ್ತ್ರ ಮೂಲಕವಾಗ ಗಹನ ಅವಗಹನ ಅಂತ ಅವಗಾಹ್ಯತೆ ಗಹ್ಯತೆ ಅಂದ್ರೆ ಗಾಹ್ಯತೆ ಅವಗಾಹ್ಯತೆ ಅಂದ್ರೆ ಜ್ಞಾನ ಶಾಸ್ತ್ರ ಮೂಲಕವಾಗ ಅವನು ಜ್ಞೇಯ ಅಂದ್ರೆ ಶಾಸ್ತ್ರದ್ವಾರ ಶಾಸ್ತ್ರ ಅವನ ವೇದಗಳು ಮೂಲಕವಾಗ ಯಥಾಯೋಗ್ಯವಾಗಿ ಅವನನ್ನ ಅವನ ಅನುಗ್ರಹದಿಂದ ತಿಳಿಯಲಿಕ್ಕೆ ಸಾಧ್ಯನಾದವನು. ತಿಳಿಯುವ ಮೂಲಕವಾಗಿ ಏನಾಗತ್ತೆ ಅಂದ್ರೆ ಗಹನ ಅಂದ್ರೆ ದುಃಖವನ್ನ ಅವನು ನಿಯಮನ ಮಾಡುವಂತ ರೂಪವು ಗಹನ ಅಂಬುದು. ದುಃಖವನ್ನ ನಿಯಮನ ಮಾಡ್ತಾನೆ. ಸೊ ಆ ದುಃಖವನ್ನ ನಿಯಮನ ಮಾಡೋದು ಯಾವುದು? ಅವನ ತಿಳ್ಕೊಳ್ಳುವ ಮೂಲಕವಾಗಿ ನಮ್ಮನ್ನ ಈ ಕರ್ಮ ಬಂಧದಿಂದ ಪಾರು ಮಾಡ್ತಾನೆ. ಅದಕ್ಕೆ ಅವನು ಏನು ಮಾಡಿದ್ದಾನೆ ಅಂದ್ರೆ ಗಹನ ಅಂದ್ರೆ ಅವಗಾಹನ ಸ್ನಾನ ಅಂತ ಮಾಡ್ತಾರೆ. ಮಾಡಬೇಕು ರಾಧ ಅವಗಾಹನ ಸ್ನಾನ ಅಂದ್ರೆ ಆ ಒಂದು ನದಿಯಲ್ಲಿ ಮುಳುಗಿ ಒಂದು ಮುಳುಕು ಹಾಕಿ ಸ್ನಾನ ಅವಗಾಹನ ಅಂತ ಮುಳುಗಬೇಕು ಅಂತ. ಏನ್ ಬರೀ ಸುಮ್ಮನೆ ಸುಮ್ಮನೆ ಮೂಗಿಡಿಕೊಂಡು ಮುಳುಗೋದು ಅಂತ ಅರ್ಥ ಅಲ್ಲ. ಅವಗಾಹನ ಅಂದ್ರೆ ಇಲ್ಲಿ ಗಹನ ಅಂದ್ರೆ ಅವನು ಮತ್ಸ್ಯ ಕೂರ್ಮ ಮುಂತಾದ ರೂಪದಿಂದ ಅಲ್ಲಿ ಆ ನೀರಲ್ಲಿ ನಾವು ಸ್ನಾನ ಮಾಡುವಂತ ಆ ನೀರಲ್ಲಿ ಅವನು ಅವತಾರಗಳನ್ನು ಮಾಡಿದ್ದಾನೆ. ಆ ರೂಪವನ್ನ ನೆನೆಯುತ್ತಾ ನಾವು ಸ್ನಾನ ಮಾಡ್ಬೇಕು ಅಂದ್ರೆ ನಾವು ಶವರಲ್ಲಿ ಸ್ನಾನ ಮಾಡಿದ್ರು ನಡೆಯುತ್ತ. ಅದು ಒಂದು ರೀತಿಯಿಂದ ಅವಗಾಹನ ಅಂದ್ರೆ ದೇವರ ನಾಮದಲ್ಲಿ ಮುಳುಗಿ ಮುಳುಗಿ ಹೇಳೋದು, ದೇವರ ನಾಮದಲ್ಲೇ ಚಿಂತನೆ ಮಾಡ್ತಾ ಇದ್ರೆ ಅವನ ಗುಣದಲ್ಲಿ ಮುಳುಗಿ ಬಿಟ್ಟಿವಿ. ಅದೇ ಅವಗಾಹನ ಸ್ನಾನವಾಗ್ಬಿಡುತ್ತೆ ವೆನ್ ಯು ಡೋಂಟ್ ಹ್ಯಾವ್ ಅದರ್ ಆಪ್ಷನ್. ನದಿ ತೀರದಲ್ಲಿ ಇಲ್ಲದೆ ನಾವು ಇಲ್ಲಿ ಇರೋವಾಗ ಇದೇ ಆಗತ್ತೆ. ಸೊ ಇದನ್ನ ಗಹನ ಅಂತ ಹೇಳ್ತಾರೆ. ಆಮೇಲೆ ಈ ಗಹನ ಅಂಬೋದು ಇದು ಇದು ಗಹನ ಅಂತ ಹೇಳೋದು ಇದು ನಮ್ಮಲ್ಲಿ ಇರುವಂತ ನಾವು ಈ ಭಗವಂತನ ಹೆಸರಾಯ್ತು. ಗಹನ ಅಂಬೋ ಕರ್ಮ ಗಹನವಾಗಿದ ಗಹನ ಕರ್ಮ ಗಹನ ಕರ್ಮ ಅಂತ ಕರ್ಮ ಗಹನ ಕರ್ಮಗಳು ಉಂಟು ಅಂದ್ರೆ ಕರ್ಮ ಸುಮ್ಮನೆ ಕೂತಿಲ್ಲ, ಅಲ್ಲಿ ನಿಯಾಮಕನಾಗಿ ಇವನೇ ನಮ್ಮ ನಾಡಿಯಲ್ಲಿ ಬೃಹತಿ ಸಹಸ್ರವಾಚ್ಯದಿಂದ ಇವನೇ ನಮ್ಮ ನಾಡಿಯಲ್ಲಿ ನಮ್ಮ ಜೊತೆಯಲ್ಲಿ ಅನಾದಿ ಕಾಲದಿಂದ ಇದ್ದಾನೆ. ಮೋಕ್ಷ ತನಕ ಮೋಕ್ಷದಲ್ಲಿನೇ ಇವನೇ ಇರ್ತಾನೆ, ನಮ್ಮನ್ನ ಬಿಟ್ಟು ಇವನು ಹೋಗೋದಿಲ್ಲ ಅಂಬುದು ಒಂದು ಅರ್ಥ ಆಗತ್ತೆ. ಇನ್ನೊಂದು ಅದನ್ನ ತಿಳ್ಕೊಂಡು ನಾವು ಏನು ಮಾಡಬೇಕು ಅಂದ್ರೆ ಅಲ್ಲಿ ಅದಕ್ಕೆ ಭಗವದ್ಗೀತೆಯಲ್ಲಿ ಅದನ್ನ ಯಾರು ಹೇಳೋದು? ಗಹನಾಕರ ದೇವರು ನಮ್ಮಲ್ಲಿ ಗಹನ ಅಂಬ ರೂಪದಿಂದ ಕೂತಿದ್ದಾನೆ. ಕರ್ಮಗಳು ಗಹನವಾಗಿದೆ ಅಂದ್ರೆ ಆ ಕರ್ಮಗಳು ಏನು ಅಂತ ತಿಳ್ಕೊಳ್ಳೋದು ಕಷ್ಟವಾಗಿದೆ. ಇಷ್ಟು ಕರ್ಮಗಳು ಏನೇನು ಕರ್ಮಗಳಿದೆ ನಾವು ನೋಡ್ತೀವಿ. ಇದು ಮಾಡಿ ಅಂತಾರೆ, ಇನ್ನೊಬ್ರು ಇದು ಮಾಡಬೇಡಿ ಅಂತಾರೆ, ಕೃಷ್ಣಾಷ್ಟಮಿ ಇವತ್ತು ಮಾಡಿ ಅಂತಾರೆ, ಇನ್ನೊಬ್ರು ಇನ್ನೊಂದು ದಿವಸ ಮಾಡಿ ಅಂತಾರೆ, ಇವತ್ತು ಏಕಾದಶಿ ಅಂತಾರೆ, ನಾಳೆ ಅಂತ ಒಂದೊಂದಕ್ಕೆ ಒಂದೊಂದು ರೀತಿ ಇದು ಮಾಡಬೇಕು ಅಂತಾರೆ, ಇದು ಮಾಡಬಾರ್ದು. ಸೊ ಕರ್ಮದ ಗತಿ ಕರ್ಮದ ಜ್ಞಾನ ತುಂಬಾ ಕಷ್ಟವಾಗಿದೆ, ತುಂಬಾ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಆಗವೂ ಇದೆ. ಅದು ತಿಳ್ಕೊಳ್ಳೋದಕ್ಕೆ ಕಷ್ಟವಾಗಿದೆ. ಯಾಕಂದ್ರೆ ಅಲ್ಲಿ ಒಂದೊಂದು ಕರ್ಮ ಏಕಾದಶಿ ಅಬ್ಸರ್ವ್ ಮಾಡಬೇಕು. ಅದು ಒಂದೊಂದೆಲೆನ ಇವನೇ ನಿಂತಿದ್ದಾನಲ್ಲ, ಇವನು ಅಲ್ಲಿ ನಿಂತು ನಮ್ಮ ಒಳಗೆ ಈ ನಾಡಿಯಲ್ಲಿ ನಿಂತು ನಮಗೆ ಒಂದು ಆಪರ್ಚುನಿಟಿ ಗುರುದ್ವಾರ ಅದು ಜ್ಞಾನ ಕೊಟ್ಟು ಮಾಡಿಸ್ಬೇಕಂದ್ರೆ ಒಂದೊಂದು ತುಂಬಾ ಕಷ್ಟ ಆಗ್ಬಿಡತ್ತೆ. ಅದರ ಬಗ್ಗೆ ಯಾರು ಹೇಳಬೇಕು ಅಂದ್ರೆ ಅಲ್ಲಿ ಅವನು ಹೇಳ್ತಾನೆ, ಕೃಷ್ಣನೇ ಹೇಳುವಂತದ್ದು. ಕಿಂ ಕರ್ಮ ನಾಲ್ಕನೇ ಅಧ್ಯಾಯದಲ್ಲಿ ಜ್ಞಾನಯೋಗದಲ್ಲಿ ಹೇಳ್ತಾನೆ, ಕಿಂ ಕರ್ಮ ಕಿಂ ಅಕರ್ಮ ಕವಯೋಪಿ ಕವಯೋಪಿ ಅತ್ರ ಮೋಹಿತ. ಅಂದ್ರೆ ಜ್ಞಾನಿಗಳಿಗೇನು ಈ ಕರ್ಮದ ಗತಿ, ಕರ್ಮದ ಜ್ಞಾನ ಇದೆಲ್ಲ ತುಂಬಾ ಕಷ್ಟ. ಜ್ಞಾನಿ ಕವಿಗಳಿಗೆ, ಕವಿ ಅಂದ್ರೆ ಜ್ಞಾನಿಗಳು, ದೇವರನ್ನ ನೋಡಿದವ್ರು, ಅವ್ರಿಗೇನು ಕಷ್ಟ ಆಗತ್ತಂತ. ಅಂದ್ರೆ ಜ್ಞಾನಿಗಳಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಜ್ಞಾನಿಗಳಿಗೇನು ನಾನು ಹೇಳಬೇಕು ಅಂತಾರ. ತತೇ ಕರ್ಮ ಪ್ರವಶ್ಯಾಮಿ ಅಂತ ಅಂದ್ರೆ ನಾನೇ ಅದನ್ನ ಹೇಳಬೇಕು. ಪ್ರವಶ್ಯಾಮಿ ಅಂದ್ರೆ ನಾನೇ ನಿನ್ಗೆ ಪ್ರಕೃಷ್ಟ ಚಂದಾಗ ನಾನೇ ನಿನಗೆ ಕೇಳ್ತಾ ಇದ್ದೀನಿ ಅದನ್ನ ತಿಳ್ಕೊಂಡು. ಜ್ಞಾತ್ವ ಅಶುಭಾತ್ ಮೋಕ್ಷಯಸಿಯಿಂದ ಅದನ್ನ ನೀನು ತಿಳ್ಕೊಂಡು ಈ ಅಮಂಗಲವಾದ ಈ ಬಂಧ ಕರ್ಮದಿಂದ ಬಂದ ಕರ್ಮವನ್ನದ ಅವನೇ ಬಂಧನ ಮಾಡ್ತಾನೆ, ಅವನೇ ಬಂಧಕ ಮೋಚಕ, ಅದನಿಂದ ನೀನು ಪಾರಾಗು ಅಂತ ಹೇಳ್ತಾನೆ. ಸೊ ಭಗವಂತನೇ ಹೇಳ್ತಾನೆ, ಕೃಷ್ಣನೇ ಅರ್ಜುನನಿಗೆ ಹೇಳ್ತಾನೆ. ಅದು ಹೇಳುವಾಗ ಏನ್ ಹೇಳ್ತಾರ, ಕರ್ಮಣಾಪಿ ಬೋಧ, ನಿಮ್ಗೆ ಕರ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಮಾಡಬೇಕಾದದ್ದು ಕರ್ಮ. ಆ ಕರ್ಮ ಅಂಬೋದು ಯಾವುದು, ಆ ಕರ್ಮವನ್ನ ಹೇಗೆ ಮಾಡಬೇಕು, ಆಮೇಲೆ ಕರ್ಮ ಯಾವುದು, ಕರ್ಮ ಮಾಡದೇ ಇರುವುದು ಕರ್ಮ. ಇದು ಪೂಜೆ ಮಾಡಬೇಕು, ಅದು ಕರ್ಮ ವಿಧಿ. ಪೂಜೆ ಮಾಡಬೇಕು ಅಂತ ಹೇಳಿದಾಗ ಪೂಜೆ ಮಾಡದೆ ಟಿವಿ ನೋಡ್ತಾ ಕೂತಿರೋದು, ಪೂಜೆ ಮಾಡದೆ ಇರೋದು, ಅದು ಬಂದು ಅಕರ್ಮ ಆಗತ್ತೆ, ಕರ್ಮ ಮಾಡದೇ ಇರೋದು. ಇನ್ನೊಂದು ವಿಕರ್ಮ, ವಿಕರ್ಮ ಅಂದ್ರೆ ಪ್ರೊಹಿಬಿಟೆಡ್ ಥಿಂಗ್. ಆವಾಗ ಪೂಜೆ ಮಾಡಬೇಕಂದ್ರೆ ಆ ಟೈಮ್ಲಿ ಪೂಜೆಗೆ ವಿರುದ್ಧವಾಗಿ ಏನಾದ್ರು ಮಾಡೋದು, ಮಾಡದೇ ಇರೋದು ಅಕರ್ಮ ಆದ್ರೆ ಅದಕ್ಕೆ ವಿರುದ್ಧವಾಗಿ ಮಾಡೋದು ಪ್ರೊಹಿಬಿಟೆಡ್ ಥಿಂಗ್ಸ್ ಮಾಡೋದು, ನಿಷಿದ್ಧ ಅಂತ ಹೇಳಿರೋದು ಮಾಡೋದು. ಮಾಡದೇ ಇರೋದು ಒಂದಾದ್ರೆ ಆ ನಿಷಿದ್ಧ ಅಂತ ಹೇಳಿದ್ದನ್ನ ಮಾಡೋದು. ಹೀಗೆ ಕರ್ಮ ಅಕರ್ಮ ವಿಕರ್ಮ ಇದು ಮೂರನ್ನು ಚಂದಾಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ತಿಳ್ಕೊಂಡ್ರೆ ಬೋಧಯ ಗಹನ ಕರ್ಮಣೋಗತಿ. ಯಾಕೆ ಚಂದಾಗೆ ನಾನು ಹೇಳ್ತೀನಿ ನೀನ್ ತಿಳ್ಕೊ ಅಂದ್ರೆ ಇದು ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಗಹನ ಅಲ್ಲಿ ಗಹನ ಅಂಬೋದನ್ನ ಬಳಸಿದ್ದಾರೆ. ಅಕರ್ಮಣಶ್ಚ ಬೋಧವ್ಯಂ ಗಹನ ಕರ್ಮಣೋಗತಿ. ಕರ್ಮಣೋಗತಿ ಗತಿ ಅಂದ್ರೆ ಜ್ಞಾನ, ಕರ್ಮದ ಜ್ಞಾನ ತುಂಬಾ ಗಹನ, ತುಂಬಾ ಇಟ್ ಇಸ್ ವೆರಿ ತುಂಬಾ ಕ್ಲಿಷ್ಟ. ತಿಳ್ಕೊಳ್ಳೋದು ಕಷ್ಟ, ತಿಳ್ಕೊಂಡ್ರೆ ಅದು ಮಾಡೋದು ಕಷ್ಟ. ಮಾಡುವಾಗ ಅನುಸಂಧಾನ ಆ ದೇವರ ಕರ್ಮದಲ್ಲಿ ದೇವರನ್ನ ಚಿಂತನೆ ಮಾಡೋದು ಒಂದೊಂದು ಕಷ್ಟ. ಮತ್ತು ಅಲ್ಲಿ ಇರೋ ಗಹನ ತುಂಬಾ ವೆರಿ ಡಿಫಿಕಲ್ಟ್. ಅದು ಅಲ್ಲಿ ಇರುವಂತ ಭಗವಂತನ ರೂಪ ಅದೆಲ್ಲ ನೋಡೋದು, ಗಹನ ಅಂಬೋ ರೂಪ ಅದು ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟವಾಗಿರುತ್ತೆ. ಮತ್ತೆ ಹೇಗೆ ಪಾಸಿಬಲ್ ಅಂದ್ರೆ ದೇವರ ಅನುಗ್ರಹದಿಂದ ಎಲ್ಲವೂ ಸಾಧ್ಯ ಆಗತ್ತೆ ಅಂತ ಒಂದು ಅರ್ಥ. ಇನ್ನೊಂದು ಬಂದು ಏನು ಅಂದ್ರೆ ಇದಕ್ಕೆ ಹೇಳ್ತಾರ, ಹಾಗೆ ಹೇಳುವಾಗ ಹೇಳ್ತಾರ ಇದನ್ನ ಹೇಳುವಾಗ ಕರ್ಮ ಕರ್ಮ ಕರ್ಮಣ ಅಂತ ಹೇಳೋದ್ರೆ ಕರ್ಮ ಕರ್ಮ ನಹ ಅಂದ್ರೆ ಕರ್ಮ ವಾಟ್ ಅದಕ್ಕೆ ಇದು ಗಹನ ಅಂಬೋ ದೇವರ ಹೆಸರು ಅಂತ ಯಾಕೆ ತಕೋಬೇಕು ಅಂದ್ರೆ ಕರ್ಮಣ ಅಂತ ಬಂದಿದೆ. ಕರ್ಮಣ ಅಕರ್ಮಣ ವಿಕರ್ಮಣ ಅಂತ ಬಂದಿದೆ. ಒಂದೊಂದಕ್ಕೇನು ನ ಸೇರಿಸಿದ್ದಾರೆ. ಇದಕ್ಕೇನ್ ಹೇಳ್ತಾರ ಅಂದ್ರೆ ಕರ್ಮ ಅಂಬೋದು ಕರ್ಮ ನಹ ಅಂದ್ರೆ ಎಲ್ಲವೂ ನನ್ನಿಂದಲೇ ಕರ್ಮ ವಿಧಿಗಳು, ಇದು ಮಾಡ್ಬೇಕು ಈ ಕರ್ಮ ಮಾಡ್ಬೇಕು ಇದು ಮಾಡ್ಬೇಕು ಅಂಬೋದು ನಹ, ನನ್ನಿಂದಲೇ ಕರ್ಮಗಳು ಹುಟ್ಟಿದೆ ಅಂದ್ರೆ ನಾನೇ ಹುಟ್ಟಿದೆ ಅಂದ್ರೆ ನಾನೇ ಕರ್ಮಗಳಲ್ಲಿ ನಾನೇ ಇದ್ದೀನಿ. ಇನ್ನೊಬ್ಬ ಆ ಕರ್ಮವನ್ನ ಮಾಡೋದಿಲ್ಲ, ಅವನು ಅಕರ್ಮ. ಅಕರ್ಮವು ನನ್ನಿಂದಲೇ ಹುಟ್ಟಿದೆ ಅಕರ್ಮ. ಸಿ ನಾನು ಇವತ್ತು ಕರ್ಮ ಮಾಡ್ತಾ ಇದ್ದೀನಿ, ನನ್ನ ಒಳಗೇನೆ ಭಗವಂತ ಕರ್ಮನಾಮಕನಾಗಿದ್ದು ಈ ಕರ್ಮವನ್ನ ಅವನೇ ಮಾಡಿಸ್ತಾನೆ, ನನ್ನ ಇದಕ್ಕೆ ಹೊರಗೆ ಮಾಡಿಸ್ತಾನೆ. ಇನ್ನೊಬ್ಬ ಕರ್ಮವನ್ನ ಮಾಡೋದಿಲ್ಲ. ಅಲ್ಲಿನೂ ಅಕರ್ಮ ಅಂಬೋ ಹೆಸರಿನಿಂದ ಭಗವಂತನೇ ನಿಂತು ಅಕರ್ಮ ನಹ 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 ಅಂತ ನಹ ಅಂತ ನಹ ಅಂದ್ರೆ ಅನೇಕ ರೂಪದಿಂದ ಮಾಡೋ ನಹ ನಹ ಅಂದ್ರೆ ಭಗವಂತ, ಅನಂತ ರೂಪದಿಂದ ಭಗವಂತನೇ ಆ ಕರ್ಮವನ್ನ ನನ್ನಿಂದ ಮಾಡಿಸಿದ್ದ. ಕಣ್ಣಲ್ಲಿ ಇದ್ದು, ಕೈಯಲ್ಲಿ ಇದ್ದು, ತಲೆಯಲ್ಲಿ ಇದ್ದು, ಬಿಂಬರೂಪನಾಗಿದ್ದು, ಈ ಸ್ಥೂಲದಲ್ಲಿ ಇದ್ದು, ಹೀಗೆ ಅನಂತ ರೂಪದಿಂದ ಆ ದೇವತೆಗಳಲ್ಲಿದ್ದು ಆ ಕರ್ಮವನ್ನ ಮಾಡಿಸಿದ್ದ. ಇನ್ನೊಬ್ಬನಿಂದ ಅನಂತ ನಹ ಅನಂತ ಬಹುರೂಪದಿಂದ ಇದ್ದು ಆ ಅಕರ್ಮ ಮಾಡಬಾರದು ಅಂಬೋ ತಾಟನ್ನ ಅವನಿಗೆ ಕೊಟ್ಟು, ಅವನಿಗೆ ಕರ್ಮಕ್ಕೆ ಅನುಗುಣವಾಗಿ ಆ ತಾಟನ್ನ ಕೊಟ್ಟು ಅವನ ತಲೆ ಕೈ ಯಾವುದು ಕೆಲಸ ಮಾಡದಂತೆ ಏನೋ ಒಂದು ಸುಮ್ಮನೆ ಕೂತಿರುವಂತೆ ಮಾಡ್ತಾನೆ. ವಿಕರ್ಮ ನಹ ಬಹುರೂಪದಿಂದ ಆ ವ್ಯಕ್ತಿಯಲ್ಲಿ ಇದ್ದು ಮಾಡೋದಕ್ಕೆ ಅಡ್ಡಿ ಮಾಡೋದು, ಮಾಡೋದಕ್ಕೆ ವಿರುದ್ಧ ಮಾಡೋದು, ರಿಬಲಿಂಗ್ ಅದನ್ನ ಮಾಡಿಸೋದು ಭಗವಂತನೇ. ಸೊ ಎಲ್ಲಿ ಏನು, ಸೊ ನಾವು ಹರಿಕಥಾಂಸಾರ ಕಲಿಯುವಾಗ ಯಾವ ವಸ್ತು ಆಗಲಿ, ಯಾವ ಒಂದು ವ್ಯಕ್ತಿ ಆಗಲಿ, ಅವರು ಮಾಡುವಂತ ಆ ಕ್ರಿಯೆಗಳಲ್ಲಿ ಈ ಭಗವಂತನನ್ನ ಕೊನೆಯಲ್ಲಿ ನೋಡೋದು. ಸೊ ಹೀಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದು ಗಹನ ಕರ್ಮಗಳುಂಟು. ದೈಹಿಕ ಕಾಲಿಕತ್ರೆ ಗಹನ ಕರ್ಮಗಳು ಉಂಟು ಅಂದ್ರೆ, ಗಹನ ಕರ್ಮಗಳು ಉಂಟು ಅಂದ್ರೆ ಅಲ್ಲಿ ಬರೀ ಕರ್ಮ ಅಂತ ತಕೊಳ್ಳೋದಿಲ್ಲ, ಬಹುರೂಪದಿಂದ ಭಗವಂತನೇ ಪ್ರತಿಯೊಬ್ಬರಲ್ಲಿನೂ ಗಹನ ಅಂತ ಆ ಒಂದು ನಾಡಿಗತ ವಿಷ್ಣು ಸಹಸ್ರ ನಾ ಪ್ರತಿಪಾದ್ಯ ಆ ನಾಡಿಗತ ರೂಪದಲ್ಲಿ ಅವನೇ ಇದ್ದು ಅವನೇ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಇನ್ನೊಂದು ಇಲ್ಲಿ ಏನ್ ಹೇಳ್ತಾರಂದ್ರೆ ಹೇಗೆ ತಿಳ್ಕೋಬೇಕು ಏನು ತಿಳ್ಕೋಬೇಕು ಇದನ್ನ ಸ್ವಲ್ಪ ವಿಸ್ತಾರವೂ ಮಾಡ್ತಾರೆ ಅಂದ್ರೆ ಅಕರ್ಮಣ್ಯ ಪಶ್ಯೇತ್ ಅಂತ ಅಲ್ಲಿ ಅದು ಮೂರು ಶ್ಲೋಕಗಳು ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ 16, 17, 18 ಈ ಮೂರು ಶ್ಲೋಕಗಳು ಎರಡೆರಡು ರೀತಿಯಾಗ ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಹೀಗೆ ಎರಡು ಅರ್ಥಗಳನ್ನು ಹೇಳಿದ್ದಾರೆ. ಅಂದ್ರೆ ಅನೇಕ ಮುಖದಿಂದ ಇದನ್ನ ನೋಡಬಹುದು, ಭಗವಂತನ ಅನೇಕ ರೂಪಗಳಿಂದನೂ ಅವನು ಮಾಡ್ತಾನೆ. ಹಾಗೆ ಅಂದ್ರೆ ಕರ್ಮ ಮಾಡುವಾಗ ಕರ್ಮಣಿ ಅಂದ್ರೆ ಕರ್ಮ ಮಾಡುವಂತ ವ್ಯಕ್ತಿಯಲ್ಲಿ ಇಲ್ಲಿ ಏನು ದೈಹಿಕ ಕಾಲಿಕತ್ರೆಯ ಗಹನ ಕರ್ಮಗಳುಂಟು, ಇದರೊಳಗೆ ವಿಹಿತ ಕರ್ಮಗಳನ್ನು ಅರಿತು ನಿಷ್ಕಾಮಕನು ನೀನಾಗಿ ನೀನು ಮಾಡು ಅಂತ ಹೇಳಿದ. ಕರ್ಮವನ್ನ ಎಲ್ಲ ತಿಳ್ಕೊಂಡು ಯಾವುದು ಕರ್ಮ, ಯಾವುದು ಗಹನ ಕರ್ಮ, ಇದರೊಳಗೆ ವಿಹಿತ ಕರ್ಮ ಯಾವುದು, ವಾಟ್ ಇಸ್ ಕರ್ಮ, ಯಾವುದು ಪ್ರಿಸ್ಕ್ರೈಬ್ಡ್ ಅಂತ ತಿಳ್ಕೊಂಡು ನೀನು ಮಾಡು. ಕರ್ಮವನ್ನು ಹೇಗೆ ಮಾಡಬೇಕು ತಿಳ್ಕೋಬೇಕು, ತಿಳ್ಕೊಂಡು ಹೇಗೆ ಮಾಡಬೇಕು, ನಿಷ್ಕಾಮಕನಾಗಿ ನೀನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹೇಗೆ ತಿಳ್ಕೊಳ್ಳೋದು ಕರ್ಮ ಮಾಡೋವಾಗ? ಸರಿ, ಇವಾಗ ಒಂದು ಕರ್ಮ ಮಾಡ್ತಾ ಇದ್ದೀನಿ, ಇವಾಗ ಏನೋ ನಾನು ಮಾತಾಡ್ತಾ ಇದ್ದೀನಿ, ನೀವು ಏನೋ ಕೇಳ್ತಾ ಇದ್ದೀರಾ. ಸೊ ಇದು ಮಾಡೋವಾಗ ಏನು ಬರಬೇಕು, ಏನು ಅಟ್ಲೀಸ್ಟ್ ಮಾಡೋವಾಗ ನೆನಪಿದೆಯೋ ಇಲ್ಲವೋ, ಮಾಡ್ಲಿಕ್ಕೆ ಮುಂಚೆ ಮಂಗಳಾಚರಣೆ ಹೇಳೋವಾಗ್ಲೋ ಅಥವಾ ಮುಗಿದ ಮೇಲೇನೋ ಒಂದು ನೆನಪು ಬರಬೇಕು ಏನು ಅಂದ್ರೆ ಕರ್ಮಣಿ, ನಾನು ಇವಾಗ ಮಾತಾಡೋದು ಅಂತಂಬ ಕರ್ಮ, ನೀವು ಕೇಳೋದು ಅಂಬೋ ಕರ್ಮ ಮಾಡ್ತಾ ಇದೆ. ಈ ಕರ್ಮಗಳು ನಡೆಯುವಾಗ ಅಲ್ಲಿ ಏನು ತಿಳ್ಕೋಬೇಕು ಅಂದ್ರೆ ಅಕರ್ಮ ಕರ್ಮಣ್ಯ ಅಕರ್ಮ ಪಶ್ಯೇತ್, ಪಶ್ಯೇತ್ ಅಂದ್ರೆ ನೋಡು ಅಂತ ಅರ್ಥ ಅಲ್ಲ, ಪಶ್ಯೇತ್ ಅಂದ್ರೆ ತಿಳ್ಕೋ, ಪಶ್ಯೇತ್ ಅಂದ್ರೆ ತಿಳಿ, ಐ ಮೀನ್ಸ್ ನೋ, ಬಿಕಾಸ್ ಪಶ್ಯೇತ್ ನೋಡೋದು ಅದು ನಮಗೆಲ್ಲ, ನೋಡೋದು ದೇವತೆಗಳು ನೋಡ್ತಾರೆ, ನಾವು ಬಂದು ಅದನ್ನ ತಿಳ್ಕೋಬೇಕು. ಹೇಗೆ ತಿಳ್ಕೋಬೇಕು? ನಾನು ಮಾಡೋವಾಗ, ನಾನು ಮಾತಾಡ್ತಾ ಇದ್ದೀನಿ ಇವಾಗ, ನಾನು ಮಾತಾಡೋವಾಗ ಅದನ್ನ ಈ ವರ್ಣ ಪ್ರಕ್ರಿಯಾ ಸಂಧಿ, ನಾನು ಮಾತಾಡೋವಾಗ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಟಾಕ್. ಅವನೇ ಒಂದೊಂದು ವರ್ಣ ಆಯಾ ಒಂದೊಂದು ನನ್ನ ಒಂದೊಂದು ಜಾಗೆಯಲ್ಲಿನು ಅವನೇ ಇದ್ದು ಮನಸ್ಸಲ್ಲಿ ಆ ಥಾಟ್ಸ್ ಅನ್ನ ಕೊಟ್ಟು ಅದಕ್ಕೆ ತಕ್ಕಂತೆ ಆ ಗಾಳಿ ಎಲ್ಲ ಸ್ಪಂದನ ಆಗಿ ಆ ಒಂದು ಕಂಠ ಒಂದೊಂದಿಲಿಂದು ಬಾಯಿಂದ ಅದು ಹೊರಗೆ ಬರಬೇಕು. ಆ ಸಂಧಿ ಸರಿ ಇರಬೇಕು, ಆ ವಿಸರ್ಗ ಸರಿ ಇರಬೇಕು, ಎಲ್ಲ ಉದಾತ್ತ ಅನುದಾತ್ತ ನಷ್ಟೇನೆ ಅದು ಏನಂತ ನನಗೆ ಗೊತ್ತಿಲ್ಲ. ಸೊ ಇಫ್ ಯು ಕ್ಯಾನ್ ಲಿಟಲ್ ಥಿಂಕ್ ಅಬೌಟ್, ಇಫ್ ನಾನು ಸ್ವಲ್ಪ ಯೋಚನೆ ಮಾಡಿದ್ರೆ ಇಟ್ಸ್ ಟೋಟಲಿ ಇಂಪಾಸಿಬಲ್. ಅಂದ್ರೆ ಏನಾಯ್ತು, ಈ ಕರ್ಮದಲ್ಲಿ ಇದನ್ನ ಸ್ವತಂತ್ರವಾಗಿ ನನ್ನನ್ನ ಒಂದು ನಿಮಿತ್ತವಾಗಿಟ್ಟುಕೊಂಡು ಮಾಡುವವನು ಅವನೇ. ಕರ್ಮಣಿ ಅಕರ್ಮ, ಕರ್ಮಣಿ ಯಹ ಕರ್ಮಣಿ ಅಕರ್ಮ ಯಹ ಪಶ್ಯ, ಕರ್ಮಣಿ ಯಹ ಯಾರು ಕರ್ಮಣಿ ಅಕರ್ಮವನ್ನ ನೋಡಬೇಕು. ನಾನು ಮಾಡ್ತಾ ಇಲ್ಲ, ನನಗೆ ಸ್ವತಂತ್ರ ಇಲ್ಲ, ದೇವರ ಅಕಾರ ವಾಚನಾದಂತವನು ಆ ಕರ್ಮವನ್ನ ಮಾಡ್ತಾ ಇದ್ದಾನೆ. ಹೀಗೆ ತಿಳ್ಕೋಬೇಕು. ನೀವು ಕೇಳೋವಾಗ ಕಿವಿಯಲ್ಲಿ ಸುಮ್ಮನೆ ಬೀಳ್ತಾ ಇದೆ ಶಬ್ದ, ಆ ಶಬ್ದ ನಿಮ್ಮ ಒಳಗೆ ಹೋಗಿ ನಾನು ಯಾವ ಭಾವನೆ ಇಟ್ಕೊಂಡು ಕೇಳ್ತೀನೋ ಅದು ನಿಮ್ಗೆ ಅರ್ಥ ಆಗಬೇಕು, ಅರ್ಥ ಆದದ್ದು ಅಲ್ಲಿ ಉಳಿಯಬೇಕು. ಇವಾಗ ಅರ್ಥ ಆಯ್ತು, ಆಮೇಲೆ ಚಂದಾಗಿ ಅರ್ಥ ಆಯ್ತು, ಆಮೇಲೆ ನೆನಪಿಲ್ಲ, ಏನೋ ಚಂದಾಗಿತ್ತು ಏನು ಗೊತ್ತಿಲ್ಲ, ಹಾಗಾಗಬಾರದು. ಸೊ ಅದು ನಿಮ್ಮಲ್ಲಿ ಉಳಿಯಬೇಕಂದ್ರೆ ಆ ಭಗವಂತನಿಂದಲೇ ಅದು ಮಾಡ್ಲಿಕ್ಕೆ ಸಾಧ್ಯ, ನಮ್ಮ ಕೈಯಲ್ಲಿ ಏನು ಇಲ್ಲ. ಸೊ ಅವನು ಮಾಡಿಸ್ತಾನಂತ, ಕರ್ಮದಲ್ಲಿ ಅಕರ್ಮವನ್ನ ನೋಡಬೇಕು. ಅಕರ್ಮಣಿ, ಅಕರ್ಮಣಿ ಅಂದ್ರೆ ನಾನು ಒಂದು ಮಾಡೋದಿಲ್ಲ, ನಾನು ಮಲ್ಕೊಳ್ತೀನಿ, ರಾತ್ರಿ ನಿದ್ದೆ ಬರುತ್ತೆ, ಅಕರ್ಮ. ಅವಾಗ ನನ್ನಿಂದ ಯಾವ ಕರ್ಮವೂ ಕಾಣಿಸ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ದೀನಿ. ಆವಾಗಲೂ ಕರ್ಮಗಳು ಆಗ್ತಾ ಇದೆ, ಆವಾಗಲೂ ಶ್ವಾಸ ನನ್ನ ಕೈಯಲ್ಲಿ ಇಲ್ಲ, ಹಾರ್ಟ್ ಬೀಟ್ ಅದು ಯಾವುದು ನನ್ನ ಕೈಯಲ್ಲಿಲ್ಲ, ಅವನು ಮಾಡ್ತಾನಂತ. ಸೊ ಭಗವಂತನೇ ಸ್ವತಂತ್ರವಾಗಿ ಮಾಡ್ತಾನ ಅಂತ ಅದನ್ನ ತಿಳ್ಕೋಬೇಕು. ಹಾಗೆ ಕರ್ಮ ವಿಹಿತ ಕರ್ಮಗಳ ಅರಿತು ಅಂದ್ರೆ, ವಿಹಿತ ಕರ್ಮಗಳ ಅರಿತು ಅಂದ್ರೆ ಬರೀ ಪೂಜೆಯಲ್ಲಿ ಇಷ್ಟು ವಿಳ್ಳದೆಲೆ ಇಡ್ಬೇಕು, ಇಷ್ಟು ಅಡಿಕೆ ಇಡಬೇಕು, ಅದನ್ನ ವಿಹಿತ ಅಂತ ಅದನ್ನ ಮಾತ್ರ ಹೇಳ್ತಾ ಇಲ್ಲ. ಆ ರೂಲ್ಸ್ ಫಾಲೋ ಮಾಡಿ ಮಾಡೋವಾಗ ವಿಹಿತ ಕರ್ಮ ಏನು, ವಿಹಿತ ಕರ್ಮ ಈಸ್ ಕರ್ಮಣಿ ಅಕರ್ಮಣ್ಯ ಪಶ್ಯೇತ್. ನಾನು ಮಾಡ್ತಾ ಇಲ್ಲ, ದೇವ್ರು ಮಾಡಿಸ್ತಾ ಇದ್ದಾನೆ. ಯಾಕೆಂದ್ರೆ ನಾನು ಅಂಬೋದು ಯೋಚನೆ ಮಾಡ್ಕೋಬೇಕು, ಒಂದು ಅಣು ಅಷ್ಟು ಜೀವ ಏನ್ ಮಾಡ್ಲಕ್ಕಾಗದ, ಕೈಯಿಂದ ವಿಳ್ಳದೆಲೆ, ವಿಳ್ಳದೆಲೆ ಅಂದ್ರೆ ವಿಳ್ಳದೆಲೆನ ಬಾಳೆ ಎಲೆನ ಅದು ಡಿಫ್ರೆನ್ಸ್ ಗೊತ್ತಿರಬೇಕು, ಅದು ನೆನಪಿಗೆ ಬರಬೇಕು. ಯು ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಹಾಗೆ ಯಾವಾಗ್ಲಾರು ನಮ್ಗೆ ಒಂದು ಕಾಯಿಲೆ ಬಂದಾಗ ಅವಾಗ ಗೊತ್ತಾಗತ್ತೆ ಹೌ ಇಟ್ ಈಸ್, ಒಂದು ಒಂದು ಈವನ್ ಟು ಬೆಂಡ್ ಅ ಫಿಂಗರ್ ಹೌ ಡಿಫಿಕಲ್ಟ್ ಇಟ್ ಈಸ್ ಅಂತ ಗೊತ್ತಾಗತ್ತೆ. ದೋಸ್ ಥಿಂಗ್ಸ್ ಆಲ್ಸೋ ದೇವ್ರ ನಮ್ಗೆ ಕೊಡ್ತಾನ, ನಮ್ಗೆ ರೋಗ ರುಜಿನ ಕೊಟ್ಟು ನೋಡು ನಿನ್ನ ಕೈಲಿ ಒಂದು ಇಲ್ಲ, ನಾನೇ ಮಾಡಿಸ್ತಾ ಬಂದಿದ್ದೀನಿ, ತೋರ್ಸ್ಕೊಡ್ತಾನ. ಸೊ ಹೀಗೆ ಮಾಡ, ಅದು ವಿಹಿತ ಕರ್ಮಗಳ ಆಯ್ತು. ಇಷ್ಟು ತಿಳ್ಕೊಂಡಾಗೆ ಡೆಫಿನೆಟ್ಲಿ ಏನಾಗತ್ತೆ, ನಿಷ್ಕಾಮಕನು ನೀನಾಗಿ ಆಗತ್ತೆ. ಇನ್ನೊಂದು ಲೇಯರ್ ಮೀನಿಂಗು ಹೇಳ್ತಾರೆ, ಕರ್ಮಣಿ ಅಕರ್ಮ ಪರ್ಶ್ಯೇತ್ ಅಂದ್ರೆ, ಕರ್ಮಣಿ ಅಂದ್ರೆ ಜೀವನಲ್ಲಿ, ಜೀವ ಕರ್ಮಣಿ ಕರ್ಮ ಅಂಬೋದಕ್ಕೆ ಜೀವ ಅಂಬೋ ಶಬ್ದವನ್ನ ಬಳಸ್ತಾರೆ. ಯಾಕೆ ಅಂದ್ರೆ ಕರ್ಮ ಕರ್ಮ ಯಾರಲ್ಲಿ, ಕರ್ಮಕ್ಕೆ ಬದ್ಧನಾದವನು ಕರ್ಮ. ಆ ಕರ್ಮಣಿ ಅಂದ್ರೆ ಆ ಕರ್ಮ ಯಾರನ್ನ ಯಾರು ವಿಧಿಗೆ ಒಳಗಾದವನು ಅವನು ಕರ್ಮಣಿ, ಕರ್ಮಣಿ ಜೀವ ಅಂತ ಆಚಾರ ಹೇಳ್ತಾರೆ. ಕರ್ಮಣಿ ಅಂದ್ರೆ ಜೀವ, ಆ ಜೀವನಲ್ಲಿ ನಾವು ಏನನ್ನ ನೋಡಬೇಕಂದ್ರೆ ಅಕರ್ಮಣ. ಅಕರ್ಮ ಅಂದ್ರೆ ಯಾರು ಅಕರ್ಮಣಿ, ಅಕರ್ಮ ಅಂದ್ರೆ ಯಾರು ಇಲ್ಲಿ ಅಂದ್ರೆ ಕರ್ಮ ಅಂದ್ರೆ ಜೀವ. ಯಾಕೆ ಕರ್ಮ ಅಂದ್ರೆ ಜೀವ ಯಾಕೆ ಅಂದ್ರೆ ಹೇಳ್ತಾರೆ ಆಚಾರ್ಯರು, ಯಾರು ಕರ್ಮಕ್ಕೆ ಬದನ ಅಂದ್ರೆ ಒನ್ ಹೂ ಇಸ್ ಬೌಂಡ್ ಬೈ ಇಟ್, ನಮ್ಗೆ ಅದಕ್ಕೆ ಫ್ರೀಡಮ್ಮೇ ಇಲ್ಲ. ಈವಾಗ ಹೀಗೆ ಮಾತಾಡ್ಬೇಕು ಅಂದ್ರೆ ಅದು ಹಾಗೆ ಹಾಗೆ ಆಗತ್ತೆ, ಮಾತಾಡದೆ ನಾನು ಕೂತಿರ್ತೀನಿ ಅಂದ್ರೆ ಅದು ಆಗೋದೇ ಇಲ್ಲ, ಬಿಕಾಸ್ ಅದು ದೇವರು ಮಾಡಿಸ್ತಾ ಇದ್ದಾನೆ. ನನ್ಗೆ ಆ ಸ್ವತಂತ್ರ ಮಾಡೋದಲ್ಲಿ ಎಷ್ಟು ಸ್ವತಂತ್ರ ಇಲ್ಲವೋ, ಮಾಡದೇ ಇರೋದಲ್ಲಿನೂ ಅಷ್ಟು ಸ್ವತಂತ್ರ ಇಲ್ಲ ನಮ್ಗೆ. ಸೊ ದೇವರಿಗೆ ಆ ಕರ್ಮಕ್ಕೆ ನಾವು ವಿ ಆರ್ ಇಂಪ್ರಿಸನ್, ಬದ್ಧನಾಗಿದ್ದೀವಿ. ಸೊ ಆದ ಕಾರಣದಿಂದ ಕರ್ಮಕ್ಕೆ ಬದ್ಧರಾದ ಜೀವರಲ್ಲಿ ಕರ್ಮಕ್ಕೆ ಬದ್ಧನಾಗದೇ ಇರುವಂತ ಭಗವಂತನನ್ನ ನೋಡು, ದಟ್ ಈಸ್ ದ ಮೇನ್ ಥಿಂಗ್. ವಿಹಿತ ಕರ್ಮ ಅಂದ್ರೆ ದಟ್ ಈಸ್ ದ ಮೇನ್ ಥಿಂಗ್, ಯು ಸೀ ಭಗವಂತ ಆಸ್ ಇನ್ವಿಸಿಬಲ್ ಹ್ಯಾಂಡ್ ಆಫ್ ಭಗವಂತ ಇನ್ ಎವ್ರಿಥಿಂಗ್ ಯು ಡೂ, ಅದನ್ನೇ ಹೇಳ್ತಾ ಇದ್ದಾರೆ. ದೈಹಿಕ ದೈಹಿಕ ಕಾಲಿಕತ ಇಲ್ಲಿನೂ ದೇವರೇ ಮಾಡಿಸ್ತಾನ, ಗಹನ ಕರ್ಮಗಳುಂಟು. ಸೊ ಈ ಎಷ್ಟು ಕರ್ಮಗಳು ಅಂದ್ರೆ ಆ ಕಾಲದಿಂದ ಮಾಡ್ತಾ ಬಂದಿದೆ. ನಂಬರ್ ವೈಸ್ ಇಸ್ ಆಲ್ಸೋ ಇಟ್ ಈಸ್ ಮೆನಿ, ಟೈಪ್ ಇಸ್ ಆಲ್ಸೋ ಮೆನಿ, ಅಂಡ್ ರೂಪಾಸಿ ಆಸ್ ಟೇಕನ್ ಟು ಡೂ ಇಟ್ ಈಸ್ ಆಲ್ಸೋ ಇನ್ ಮೆನಿ, ಅಂಡ್ ಇನ್ ಮೆನಿ ಪೀಪಲ್ ಮೆನಿ ಜನ್ಮ ಮೆನಿ, ಎಷ್ಟು ಗಹನ, ಕೆನಾಟ್ ಇವನ್ ಕಾಂಪ್ರಿಹೆಂಡ್. ಸೊ ಗಹನ ಕರ್ಮಗಳುಂಟು, ಇದರೊಳಗೆ ವಿಹಿತ ಕರ್ಮಗಳ ಅರಿತು ಅರಿತು. ಯು ಹ್ಯಾವ್ ಟು ಲರ್ನ್ ವಾಟ್ ಇಸ್ ವಿಹಿತ, ವಾಟ್ ಇಸ್ ಅ ಪ್ರಿಸ್ಕ್ರೈಬ್ಡ್ ಥಿಂಗ್ ಅಂದ್ರೆ, ಈ ಪ್ರಿಸ್ಕ್ರೈಬ್ಡ್ ಅಂತ ಬರೋವಾಗ ನಾವು ಜನರಲ್ಲಿ ವಿಹಿತ ಅಂದ್ರೆ ಓ ಏಕಾದಶಿ ಉಪವಾಸ ಮಾಡಬೇಕು ಇದು ವಿಹಿತ, ದಟ್ ಇಸ್ ಪ್ರಿಸ್ಕ್ರೈಬ್ಡ್ ಡ್ಯೂಟಿ, ಅದು ತಗೊಳ್ಳ, ಅದು ಮಾತ್ರ ತಗೊಳ್ತೀವಿ, ಮಾಡ್ತೀವಿ. ಏಕಾದಶಿ ಮಾಡೋವಾಗ ದೇವರ ಸ್ಮರಣೆ, ದೇವರು ಮಾಡಿಸ್ತಾ ಇದ್ದಾನೆ, ಏಕಾದಶಿ ಆಗ್ತಾ ಇದೆ, ಏಕಾದಶಿ ಓ ನಾನು ಏಕಾದಶಿ ಮಾಡಿದೆ ಏಕಾದಶಿ ಮಾಡಿದೆ ಹೇಳ್ತೀವಿ. ಅಲ್ಲಪ್ಪ ದೇವರು ಇವತ್ತು ನಮ್ಗೆ ಪ್ರೇರಣೆ ಕೊಟ್ಟ, ದೇಹದಲ್ಲಿ ಶಕ್ತಿಯನ್ನ ಕೊಟ್ಟ, ನಾಲಿಗೆ ಆ ಕಂಟ್ರೋಲ್ ಮಾಡುವಂತ ಶಕ್ತಿಯನ್ನ ಕೊಟ್ಟ, ಮನಸ್ಸಲ್ಲಿನೂ ಅಡಿಗೆ ಊಟ ಬಗ್ಗೆ ಹೋಗಿಲ್ಲ, ಅಂಡ್ ಅದಕ್ಕೆ ತಕ್ಕಂತೆ ಒಂದು ದೇಹವೂ ಕೊಟ್ಟಿದ್ದಾನೆ. ಎಲ್ಲವೂ ಇದೆ ಅಂತ ಅನ್ಕೊಳ್ಳಿ, ನಮ್ಗೆ ಎಲ್ಲ ಇದೆ. ಬಟ್ ದೇಹ, ದೇಹಕ್ಕೆ ಉಪವಾಸ ಬಿದ್ರೆ ಆಗಲ್ಲ, ವಾಂತಿ ಬರತ್ತೆ, ಇನ್ನೊಂದು ಬರತ್ತೆ, ಏನೋ ಏನೋ ಬರತ್ತೆ, ಏನೇನೋ ಕಷ್ಟಗಳು. ದೇವರನ್ನ ಇಡೀ ದಿವಸ ನೆನಪು ಮಾಡ್ಕೊಳಕ್ ಆಗೋದು, ಆ ಕಷ್ಟಗಳು ಬಂದ್ಬಿಡುತ್ತೆ. ಸೊ ಏಕಾದಶಿ ಮಾಡಕ್ಕಾದಾಗ ದೇವರ ನೆನಪು, ದೇವರು ಮಾಡಿಸಿದ ಅದು ವಿಹಿತ ಆಗತ್ತೆ. ಸೊ ವಿಹಿತ ಕರ್ಮಗಳ ನರಿತು. ಸೊ ಆ ಯಾವುದು ಪ್ರಿಸ್ಕ್ರೈಬ್ಡ್ ಎಂಬುದು ನಾಟ್ ಜಸ್ಟ್ ದ ಜಡ ಕರ್ಮ, ಅಲ್ಲಿ ಇರುವಂತಹ ಭಗವಂತ, ನಮ್ಮಲ್ಲಿ ಇರುವಂತ ಭಗವಂತ, ಅವನು ಒಂದೊಂದು ಅವಯ ಬಹುರೂಪದಿಂದ ಕರ್ಮನಃ ಅಂದ್ರ ಆ ಕರ್ಮದಲ್ಲಿ ಬಹುರೂಪದಿಂದ ಅವನು ಮಾಡಿಸ್ತಾ ಇದ್ದಾನೆ ಅಂತ ಅದನ್ನ ತಿಳ್ಕೊಳ್ಳೋದು ವಿಹಿತ ಕರ್ಮಗಳ. ಇದು ನಿಷ್ಕಾಮಕನು ನೀನಾಗಿ, ನಿಷ್ಕಾಮಕನು ಅಂದ್ರೆ ಅದೇ ಹೇಳಿದೆ ನಾನು, ನಿಷ್ಕಾಮಕನು ಅಂದ್ರೆ ಕಾಮನೆಯನ್ನೆಲ್ಲ ಬಿಟ್ಟು ಬಿಡೋದು ಅಂತ ಅರ್ಥ ಇಲ್ಲ. ಬಿಕಾಸ್ ಕಾಮನೆ ಬಿಟ್ರೆ ದೇರ್ ಇಸ್ ನೋ ಲೈಫ್. ಜೀವ ಧರ್ಮವೇ ಇಚ್ಛೆ, ಇಚ್ಛೆ ಎಂಬುದು ಜೀವನ ಧರ್ಮ, ಜಡ ಧರ್ಮ ಅಲ್ಲ ಅದು. ಅದೇ ಟೇಬಲ್ ಚೇರ್ ದೇ ಡೋಂಟ್ ಡಿಸೈರ್, ಮನುಷ್ಯ ಅದು ಜೀವ ಉಳ್ಳವನು ಇಚ್ಛೆ ಮಾಡ್ತಾನೆ. ದಟ್ ಇಚ್ಛೆ ಅಂಬೋದು ಇಟ್ ಶುಡ್ ಬಿ ಅಟ್ ಅ ಹೈಯೆಸ್ಟ್, ಒಳ್ಳೆ ಇಚ್ಛೆ. ದಟ್ ಇಚ್ಛೆ ಜೀವಕ್ಕೆ ಅನುಗುಣವಾದ ಇಚ್ಛೆ ಇರಬೇಕು. ಜೀವಕ್ಕೆ ಅನುಗುಣವಾದ ಇಚ್ಛೆ ಏನು? ಜೀವಕ್ಕೆ ಅನುಗುಣವಾದದ್ದು ಒಳ್ಳೆ ಜೀವಕ್ಕೆ ಆ ಜ್ಞಾನ, ಜ್ಞಾನ ಮೂಲಕವಾಗ ಆನಂದ. ಸೊ ಅದನ್ನ ನೀನು ಮಾಡು. ಅದಕ್ಕೆ ವಿರೋಧವಾಗಿರುವಂತ ದ ಡೈವರ್ಷನ್ ಎನಿಥಿಂಗ್, ಅದು ಒಂದು ಸ್ಟ್ರೈಟ್ ಲೈನ್, ಆ ಸ್ಟ್ರೈಟ್ ರೋಡ್, ಆ ಸ್ಟ್ರೈಟ್ ರೋಡ್ ಅಂತ ಡೋಂಟ್ ಡಿವಿಯೇಟ್ ಫ್ರಮ್ ದಟ್. ಡಿವಿಯೇಷನ್ ಇಸ್ ಆ ಲೌಕಿಕ ಡಿಸೈರ್ಸ್, ಆ ಕಾಮನೆ. ಸೊ ಈ ವಿರುದ್ಧವಾದ ಕಾಮನೆಯನ್ನ ನಿನಗೆ ಯಾವುದು ಗೋಲು, ಆ ಗೋಲಿಗೆ ಆಪೋಸಿಟ್ ಆಗಿ ಇರುವಂತ ಸೈಡ್ ಟ್ರ್ಯಾಕ್ ಮಾಡುವಂತದ್ದನ್ನ ಬಿಡು. ಅದು ನಿಷ್ಕಾಮಕನು ನೀನಾಗಿ. ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ಬೃಹತಿ ನಾಮ ಭಾರತೀಶನ, ಬೃಹತಿ ನಾಮ ನಾಮಕ ಭಾರತೀಶನ, ಭಾರತಿ ಭಾರತೀಶ ಮುಖ್ಯ ಪ್ರಾಣರನ್ನ. ಬಿಕಾಸ್ ಯಾಕೆ ಮುಖ್ಯ ಪ್ರಾಣ? ಒಂದು ನಾವು ನೋಡಿದೀವಿ ಗುರು ಮುಖವಾಗಿ ಹೋಗ್ಬೇಕು ಅಂತ ಒಂದು, ಬಟ್ ಅದು ಮಾತ್ರ ಇಲ್ಲ, ಇದು ನೋಡಿದ್ದೀವಿ ನಾವು. ಅಂದ್ರೆ ನಾವು ದೇವರೇ ಕೃಷ್ಣಾರ್ಪಣ ಮಸ್ತು ಅಂತ ನಾನ್ ಹಾಕಿದ್ರೆ ಕೃಷ್ಣ ಓಡಿ ಬಂದು ನಾನು ಮಾಡಿದ್ದನ್ನ ತಕೊಂಡು ಹೋಗ್ತಾನ? ಸತ್ಯವಾಗಿ ಬರಲ್ಲ. ನಾನ್ ಕೂಗಿದ್ರೆ ಹೇಗೆ ಬರ್ತಾನೆ ಕೃಷ್ಣ? ಬಿಕಾಸ್ ವಿ ಡೋಂಟ್ ಇವನ್ ನೋ ದ ಪ್ರೋಟೋಕಾಲ್, ಹೌ ಟು ಡೂ, ವಾಟ್ ಟು ಡೂ, ಏನು ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ಬೇಕು? ನಮ್ಮ ಗುರುಗಳು ಕಾರಣ ಹಿಡಿಬೇಕು. ಗೊತ್ತಿರುವಂತ ಗುರುಗಳು ಯಾರು? ಯಾರು ಸಮರ್ಪಣೆ ಮಾಡ್ತಾರೋ ವಾಯುದೇವರೇ, ಅವರೇ ತಾನು ಮಾಡಬೇಕು. ಬಿಕಾಸ್ ಹೀ ಇಸ್ ದ ಪ್ರಾಣ, ಮುಖ್ಯ ಪ್ರಾಣ ನಮ್ಮಲ್ಲಿ. ಆ ಪ್ರಾಣ ಶಕ್ತಿಯಾಗಿ ನಿಂತು ಕಣ್ಣಲ್ಲಿ ಪ್ರಾಣ, ಅಪಾನ, ಅವ್ಯಾನ, ಉದಾನ, ಸಮಾನ, ಇಷ್ಟು ರೂಪದಿಂದ ಇಡೀ ದೇಹದಲ್ಲಿ ಇದ್ದು ಆ ಒಂದು ಶ್ವಾಸ ಕ್ರಿಯೆ ಮೂಲಕವಾಗಿ ಮಾಡಿಸ್ತಾ ಇರೋನವನು. ಅಂಡ್ ಹಿ ನೋಸ್ ಹೌ ಟು ಸಬ್ಮಿಟ್. ಗುರುಗಳು, ಆ ಗುರುಗಳಿಗೆ ನಮ್ಗೆ ಮಾಫಿ ಮಾಡ್ಲಕ್ಕೇನೋ ಅವ್ರಿಗೆ ಹಿ ಕ್ಯಾನ್ ಎಕ್ಸ್ಕ್ಯೂಸಸ್, ಹಿ ಕ್ಯಾನ್ ಪ್ರೊಟೆಕ್ಟ್ ಎಲ್ಲ. ಸೊ ಗುರುಗಳ ಕಾಲ ನೀವು ಮಾಡಿ ಹೇಳ್ತೀವಲ್ಲ, ಯಾರು ಒಂದು ತುಂಬಾ ದೊಡ್ಡ ಮನುಷ್ಯರು ಯಾರು ಬಂದ್ರೆ ನಾವೇ ಮುಂದೆ ಹೋಗಿ ಅವ್ರಿಗೆ ಆ ಮಾಲೆ ಹಾಕೋದಿಲ್ಲ. ಯಾರು ನೀವು 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 ಮಾಡಿ ಅಂತ ಇನ್ನೊಬ್ರಿಗೆ ತುಂಬಾ ಪರಿಚಿತರಾದವ್ರನ್ನ ಕೊಟ್ಟು ಕಳಿಸ್ತೀವಿ ನಾವು. ಹಾಗೇನೆ ಅವ್ರನ್ನ ಹಿಡ್ಕೋಬೇಕು. ಅದಕ್ಕೆ ಭಾರತೀಯನ ಭಾರತೀಯರ ಮುಖ್ಯ ಪ್ರಾಣರ ಮೂಲಕವಾಗ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನ್ ಹೇಳ್ತಾರಂದ್ರ, ಬೃಹತಿ ನಾಮಕ ಭಾರತೀಶನ ಅಂತ ಹೇಳ್ತಾರೆ. ಇಲ್ಲಿ ಬೃಹತಿ ನಾಮಕ ಅಂತ ಬರುವಾಗ ಬೃಹತಿ ಎಂಬುದು ಅದು, ಬೃಹತಿ ನಾಮಕ ಭಾರತೀಶನ ಅಂತ. ಇಲ್ಲಿ ಎರಡು ಮೂರು ರೀತಿಯಿಂದ ನೋಡ್ಬೋದು. ಒಂದು ಬಂದು ಬೃಹತಿ ಎಂಬುದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಕೆಲವು ಉಪಾಸನೆಗಳು ಬರುತ್ತೆ. ಅಲ್ಲಿ ಬರೋವಾಗ ಹೇಳ್ತಾರೆ ಈ ಮುಖ್ಯ ಪ್ರಾಣ ಉದ್ಗೀತ ಬ್ರಾಹ್ಮಣದಲ್ಲಿ ಬರುತ್ತೆ ಆ ಕತೆ, ಎಲ್ಲರಿಗೆ ಗೊತ್ತು. ಎಲ್ಲಾ ದೇವತೆಗಳನ್ನು ಏನು ಒಂದು ಅವರು ಅಜ್ಞಾನ ಚೂರ್ ಅಜ್ಞಾನದಿಂದ ಸ್ವಾರ್ಥ ಅವರೆಲ್ಲ ತೋರಿಸ್ತಾರೆ. ಸೊ ಅಲ್ಲಿ ದೈತ್ಯದ ಪ್ರವೇಶ ಆಗತ್ತೆ. ಒಂದು ತಿಂಗಳು ಮುಖ್ಯ ಪ್ರಾಣನಲ್ಲಿ, ಮುಖ್ಯ ಪ್ರಾಣ ಬರೋವಾಗ ಮುಖ್ಯ ಪ್ರಾಣದಲ್ಲಿ ಅದು ಯಾವುದು ಸ್ವಾರ್ಥ ಎಂಬುದೇ ಇರೋದಿಲ್ಲ. ಸೊ ಅವರು ಒಂದು ಉದ್ಗೀತ ಆ ಗಾನವನ್ನ ಮಾಡುವಾಗ ದೈತ್ಯರೆಲ್ಲ ದುಹುವು ನಾಮಕನಾಗಿ ಅವ್ರು ಮಾಡಿ ಆ ದೈತ್ಯರೆಲ್ಲ ಓಡಿಸ್ಬಿಡ್ತಾರೆ. ಸೊ ಅದಕ್ಕೆ ಎಲ್ಲರೂ ಇವರಲ್ಲಿ ಶರಣಾಗತರಾಗ್ತಾರೆ. ಎಲ್ಲಾ ದೇವತೆಗಳು ನೀವೇ ನಮ್ಮ ಪ್ರತಿಮಾ ಸ್ಥಾನೀಯರಾದವರು ಅಂತ ಎಲ್ಲ ಹೇಳ್ತಾರೆ. ಆವಾಗ ಅದಕ್ಕೆ ಸಂಬಂಧಪಟ್ಟ ಎರಡು ಮೂರು ಬರುತ್ತೆ. ಅವ್ರ ಜೊತೆಯಲ್ಲಿ ಅವರಿಗೆ ಅನೇಕ ಹೆಸರುಗಳನ್ನ ಹೇಳ್ತಾರೆ. ಬೃಹತೀಪತಿ, ಬೃಹಸ್ಪತಿ, ಅಂಗೀರಸ, ಆಯಾಸ್ಯ, ಈ ತರ ಅನೇಕ ಹೆಸರುಗಳಿಂದ ಅವರನ್ನ ಸ್ತೋತ್ರ ಮಾಡ್ತಾರೆ. ಆವಾಗೆ ಬೃಹತೀಪತಿ ಅಂತ ಹೇಳ್ತಾರೆ. ಬೃಹತೀಪತಿ ಅಂತ ಹೇಳುವಾಗ ಏನು ಬೃಹತೀಪತಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಬೃಹತಿ ಅಂದ್ರೆ ವಾಕ್ದೇವತಾ ಅಂತ, ಅಂದ್ರೆ ಸರಸ್ವತಿ ಭಾರತಿ ಅಂತ ಅರ್ಥ. ಭಾರತಿಗೆ ಬೃಹತಿ ಅಂತ ಹೆಸರು. ಯಾಕೆ ಅಂದ್ರೆ ವಾಕ್ ಅಂದ್ರೆ ಭಗವಂತನನ್ನ ತಿಳ್ಕೊಳ್ಳೋದು ಈ ವಾಕ್ ಮೂಲಕವಾಗಿ, ವಾಕ್ನಿಂದಲೇ ಮಾತಿನಿಂದಲೇ ಈ ವರ್ಣಗಳು, ವರ್ಣ ಸ್ವರ ಉದಾತ್ತ ಅನುದಾತ್ತ ಎಲ್ಲದ ಮೂಲಕವಾಗಿ ಶಬ್ದ, ಬೇಸಿಕಲಿ ಶಬ್ದದಿಂದ ಅಂದ್ರೆ ಆಗಮ ನಮ್ಗೆ ಪ್ರತ್ಯಕ್ಷದಿಂದ ಗೋಚರ ಇಲ್ಲ, ಆಮೇಲೆ ಅನುಮಾನದಿಂದ ಗೋಚರ ಇಲ್ಲ. ದೇವರನ್ನ ತಿಳ್ಕೊಳ್ಳೋದು ಈ ಒಂದು ಶಬ್ದ ಮೂಲಕವಾಗಿಯೇ ದೇವರನ್ನ ತಿಳ್ಕೊಳ್ಳೋ. ಶಬ್ದ ಅಂದ್ರೆ ಆಗಮ, ಆ ಸ್ವರಗಳು ವರ್ಣ ಪ್ರಕ್ರಿಯೆಯಲ್ಲಿ ಬರುವಂತ ಇದು ಮೂಲಕವಾಗಿಯೇ ತಿಳ್ಕೊಳ್ಳಕ್ಕೆ ಸಾಧ್ಯ. ಸೊ ಇದಕ್ಕೆ ನಿಯಾಮಕ ರೂಪ, ಅಭಿಮಾನಿ ರೂಪ ಯಾವುದು, ಇದು ದೊಡ್ಡದು, ಬೃಹತ್ ಅಂತಾರೆ ಅದಕ್ಕೆ. ಅಂದ್ರೆ ವಾಕು ದೇವರನ್ನ ಹೇಳುವಂತದ್ದು ಇದು ಬೃಹತ್, ತುಂಬಾ ದೊಡ್ಡದಂತ ಇದು, ಇದು ಗಹನ, ಅಷ್ಟು ದೊಡ್ಡ ಒಂದು ತತ್ವ. ಈ ತತ್ವಕ್ಕೆ ಈ ವಾಕ್ ಎಂಬುದಕ್ಕೆ ಆ ಕಂಪ್ಲೀಟ್ ಆಗ ಲಕ್ಷ್ಮೀನಾರಾಯಣ ಆದಮೇಲೆ ಕಂಪ್ಲೀಟ್ ಆಗ ನಿಯಮಕನ ಮಾಡೋದು ಭಾರತೀ ದೇವಿ ಅಂತ ಹೇಳ್ತಾರೆ. ಸೊ ಅವಳಿಗೆ ಬೃಹತ್ ತುಂಬಾ ತುಂಬಾ ದೊಡ್ಡದಾದವಳು, ಸೊ ಬೃಹತಿ ಅಂತ ಕರೀತಾರಂತ. ಸೊ ಆ ಬೃಹತಿ ನಾಮಕ ಭಾರತೀಯ ಈಶ, ಭಾರತೀಯ ಈಶ ಹಾಗೆ ಬೃಹತಿ ನಾಮಕ ಭಾರತೀಶನ ಒಂದು ಬೃಹತಿ ಅಂತ ಒಂದು ಮೀನಿಂಗ್ ಮಾಡಿ ಆ ಬೃಹದಾರಣ್ಯಕೋಪನಿಷತ್ ಅದು ನೆನಪು ಮಾಡಿಕೊಂಡ್ರೆ ಅದಕ್ಕೆ ಒಂದು ಫಲವು ಹೇಳ್ತಾರೆ. ಭಾರತೀ ದೇವಿ ವಾಕ್ ಎಂಬ ಶಬ್ದ ಎಂಬುದು ತುಂಬಾ ದೊಡ್ಡದು, ಯಾಕಂದ್ರೆ ಭಗವಂತನ ಅದಕ್ಕೆ ಅಭಿಮಾನಿಯಾದಂತ ಭಾರತಿ, ಅವಳ ಗಂಡ ಆದಂತವನು ಬೃಹತೀಪತಿ ಅಂತ. ಹಾಗೆ ನಾವು ತಿಳ್ಕೊಂಡ್ರೆ ನಮ್ಮಲ್ಲಿ ಅವನು ಬೃಹತೀಪತಿಯಾಗೆ ಇದ್ದುಬಿಡ್ತ, ಅಂದ್ರೆ ನಮ್ಮ ವಾಕ್ಕೂ ಶುದ್ಧಿ ಮಾಡಿ ನಮ್ಮ ವಾಕ್ ಮೂಲಕವಾಗಿ ನಾವು ಹೇಳುವಂತ ಕೃಷ್ಣಾರಾಮ ಎಂಬೋ ಹೆಸರುಗಳ ಮೂಲಕವಾಗೆ ನಮಗೆ ಆ ಒಂದು ನಾಲೆಜ್, ಭಗವಂತನ ಆ ದೊಡ್ಡದಾದ ಒಂದು ತತ್ವವನ್ನ ತಿಳ್ಕೊಳ್ಳುವ ಒಂದು ಸಾಮರ್ಥ್ಯವನ್ನ ನಮಗೇನೋ ಕೊಡ್ತಾನ ಅಂತ ಅದು ಹೇಳ್ತಾರೆ. ಅದಕ್ಕೆ ಬೃಹತಿ ಅಂದ್ರೆ ಸರ ಭಾರತಿ, ಬೃಹತಿ ಎಂಬ ಹೆಸರಿರುವಂತ ಭಾರತೀಯ ಈಶ, ಭಾರತೀಯ ಈಶ ಭಾರತೀಯ ರಮಣ ಅಂತ ಆಗತ್ತ ಅದು ಒಂದು. ಇನ್ನೊಂದು ಬೃಹತೀ ನಾಮಕ ಭಾರತೀಶನ, ಬೃಹತೀ ನಾಮಕ ಭಾರತೀಶನ ಅಂದ್ರೆ ಬೃಹತಿ ಎಂಬ ಹೆಸರು ಭಾರತೀಶನಿಗೇನೆ ಇಟ್ಕೊಳ್ಳೋದು. ಯಾಕೆಂದ್ರೆ ಇಲ್ಲಿ ಬೃಹತಿ ಅಂದ್ರೆ ಅತಿ ತುಂಬಾ ದೊಡ್ಡದಾದದ್ದು, ತುಂಬಾ ದೊಡ್ಡದಾದದ್ದು ಮಹತ್ತತ್ವವೇ. ಆ ಒಂದು ಪ್ರಪಂಚದಲ್ಲಿ ಅವ್ಯಕ್ತ ತತ್ವ ಕಾಣಿಸೋದಿಲ್ಲ, ಮಹತ್ತತ್ವವೇ ದೊಡ್ಡದಾದ ತತ್ವ ಬೃಹತೀಯ. ಸೊ ಬೃಹತೀ ನಾಮ ಭಾರತೀಶನಿಗೇನೋ ಇದೆ, ಭಾರತೀಪತಿಯಾದಂತ ಮುಖ್ಯ ಪ್ರಾಣರಿಗೇನೋ ಇದೆ. ಸೊ ಅದು ಇನ್ನೊಂದು ಲೇಯರ್ ಆಫ್ ಮೀನಿಂಗ್ ಇಟ್ಕೊಳ್ಳೋದು. ಆಮೇಲೆ ಆ ಬೃಹತೀ ನಾಮಕ ಭಾರತೀಶನ, ಸೊ ಬೃಹತಿ ಎಂಬ ಹೆಸರಂತೆ ಸೊ ಈ ಎರಡು ಮೀನಿಂಗು ಬರುತ್ತೆ. ಸೊ ಬೃಹತಿ ನಾಮಕ ಬೃಹತಿ ಎಂಬ ನಾಮದಿಂದ ಕರೆಸಲ್ಪಡುವಂತ ಭಾರತೀಯ ರಮಣ ಮುಖ್ಯ ಪ್ರಾಣನ ಮಹಿತ ರೂಪವ ನೆನೆದು ಮನದಲ್ಲಿ, ಇದು ಒಂದು. ಇನ್ನೊಂದು ಬೃಹತಿ ನಾಮಕ ಭಾರತಗೆ ಈಶ, ಬೃಹತಿ ನಾಮಕ ಭಾರತನಿಗೆ ಈಶ, ಭಾರತನಿಗೇನೆ ಈಶ. ಭಾರತ ಅಂದ್ರೆ ಭಾ ಅಂದ್ರೆ ಭಗವಂತನಲ್ಲಿ ರಥನಾಗಿರುವನು ಭಾರತ, ಅವನಿಗೆ ಈಶನ, ಈಶ ಅಂದ್ರೆ ನಾರಾಯಣ ಭಾರತೀಶನ. ಬೃಹತಿ ನಾಮಕ ಭಾರತ ಭಾರತೀಶನ ಮಹಿತ ರೂಪವನ್ನೆನದು, ಅವನ ಮಹಿತ ರೂಪ, ಅವನ ರೂಪಗಳನ್ನ, ಅನೇಕ ರೂಪಗಳನ್ನ ನೆನೆದು ಮನದಲ್ಲಿ ಅಹರಹರ್ ಭಗವಂತಗೆ ಅರ್ಪಿಸು ಪರಮ ಭಕುತಿಯಲ್ಲಿ. ಅಹರಹರ ಅಂತ ಹೇಳುವ ಮೂಲಕವಾಗ ಡೈಲಿ ಆಲ್ವೇಸ್ ದಿನಾಗಲು, ಅಹರಹರ್ ಎವ್ರಿ ಸಿಂಗಲ್ ಡೇ ಅಂತ ಅರ್ಥ ಅಲ್ಲ, ಆಲ್ ದ ಟೈಮ್ ಭಗವಂತಗೆ ಅರ್ಪಿಸು, ಭಗವಂತನಿಗೆ ಅರ್ಪಿಸು. ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅವನ ಅಧೀನ ಅಂತ ತಿಳ್ಕೊ, ಅರ್ಪಿಸು ಪರಮ ಭಕುತಿಯಲ್ಲಿ. ಪರಮ ಭಕುತಿ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ವಿಹಿತ ಕರ್ಮದಲ್ಲಿ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಭಕ್ತಿ. ಭಕ್ತಿಯಲ್ಲಿ ಆ ಭಕ್ತಿಯಲ್ಲಿ ತಾರತಮ್ಯ ಬೇಕು, ಅದಕ್ಕೆ ಪರಮ ಭಕ್ತಿ, ಭಕ್ತಿ ಬೇಕು ನಮ್ಮ ಗುರುಗಳಲ್ಲಿ, ನಮ್ಗೆ ಭಕ್ತಿ ಬೇಕು. ಸೊ ಆ ತಾರತಮ್ಯ ಪ್ರಕಾರ ಪರಮ ಲಕ್ಷ್ಮೀನಾರಾಯಣರು. ಸೊ ಲಕ್ಷ್ಮೀನಾರಾಯಣಲ್ಲಿ ಅದನ್ನ ಅರ್ಪಣೆ ಮಾಡೋದು, ಅರ್ಪಣೆ ಮಾಡೋದ್ರಿಂದ ಕರ್ಮ ಸಮರ್ಪಣೆ ಹೇಗ್ ಮಾಡೋದು, ಕರ್ಮ ಈಸ್ ನಾಟ್ ಬಾಳೆಹಣ್ಣ ಇಲ್ಲ ದೇವ ಮುಂದೆ ಇಡ್ಲಕ್ಕೆ. ಕರ್ಮ ಸಮರ್ಪಣೆ ಅಂದ್ರೆ ಆ ಕರ್ಮ ನಾವು ಮಾಡುವಂತ ಎಲ್ಲವೂ ಅವನ ಅಧೀನ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ. ಅವನ ಅಧೀನವಾಗಿ ಇದ್ದೀವಿ, ಎಲ್ಲರೂ ಅಧೀನ, ಕರ್ಮ ಅಧೀನ, ನಾವು ಮಾಡು ಅವನ ಅಧೀನತ್ವವನ್ನ ತಿಳ್ಕೋಬೇಕು. ಅದನ್ನೇ ಕರ್ಮ ಸಮರ್ಪಣೆ ಅಂತ ಆಗತ್ತೆ. ಆಹಾ, ಅದು ಆಲ್ವೇಸ್ ಯು ಡೂ ಇಟ್, ಕರ್ಮ ಸಮರ್ಪಣ ಮಾಡು ಅಂತ ಹೇಳ್ತಾರೆ. ಇದನ್ನ ನೆಕ್ಸ್ಟ್ ಪದ್ಯದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಬನ್ನಿ, ಕೃಷ್ಣಾರ್ಪಣಮಸ್ತು.